தேவம் பிதரம் பதிம் குருதமம் வந்தே ரமாவல்லபம். ஓம் ரசது ஸ்ரீமத் ஆனந்த தீர்த்தேந்துர்ணோ ஹிருதம்பரே யத்வச்சந்திரிகா ஸ்வாந்த சந்தாபம் வினிகிருந்தகி. பதவாக்கிய பிரமாண ஜான் பிரணம்ய சிரசா குரு வியாகரிஷ்யே யதாபோதம் விஷ்ணு தத்துவ விநிர்ணயம். ஓம் சதாகமைக விக்னேயம் சமதீதக்ஷராட்சரம் நாராயணம் சதா வந்தே நிர்தோஷாசேஷ சத்குணம். நகி பிரமாண திருஷ்டஸ்ய தர்க்கபாத்தியத்துவம் பிரத்யட்சாதி விருத்தானாம் தர்க்காபாசத்த நியமா. பிரத்யட்சாதிகளிகே விருத்தவாதத்தல்ல, தர்க்காபாச பிரத்யட்சிக்கிந்த பரிஷ்டவாதது அதல்ல. அதுக்கு ஹரிணசாவ அபாவம் அபேட்ச பஞ்சானனோ வனம் அவகாஹத்தே இது இங்கே மரியன்ன நோடிக்கொண்டு எந்த சிம்ம காடகை பிரவேசம் மாடதில்ல. ஆதரிந்த பிரத்யட்ச யாவதன்னு கவனிசோதில்ல. அது சிரேஷ்டவாதந்த பிரமாணவாதரிந்த அதரிந்த சித்தவாத விசாரவன்ன யுக்தியிந்த அலைகளிலக்கு சாத்திய இல்ல. சுக்தியாதேஹே ரஜதத்வாதி பிரதீதேரப்பி பலவத் பிரத்யட்ச விருத்தத்வாதேவ பரமத்வம் நா தர்க்க மாத்திரா. தர்க்க மாத்திரதிந்த சுக்தி ரஜிதவன்ன நாவு பிரமேந்த கரையில்ல. ಬಹು ಒಂದು ಶುಕ್ತಿಯನ್ನು ರಜಿತ ಅಂತ ತಿಳ್ಕೊಂಡಾಗ ಪ್ರತ್ಯಕ್ಷ, ಆದರೆ ಸರಿಯಾದ ಪ್ರತ್ಯಕ್ಷ ಅಲ್ಲ. ಅದು ಹತ್ತಿರ ನೋಡಿದಾಗ ಏನಾಯಿತು ಸ್ಪಷ್ಟವಾಗಿ ಕಾಣಿಸ್ತು. ಸೊ ದುರ್ಬಲ ಪ್ರತ್ಯಕ್ಷಕ್ಕೆ ಪ್ರಬಲ ಪ್ರತ್ಯಕ್ಷದಿಂದ ಬಾಧ, ಅಪಟು ಪ್ರತ್ಯಕ್ಷಕ್ಕೆ ಪಟು ಪ್ರತ್ಯಕ್ಷದಿಂದ ಬಾಧ ಹೊರತು ಅನುಮಾನದಿಂದ ಬಾಧ ಅಲ್ಲ ಅಂಥೇಳಿ ಅದನ್ನೇ ಹೇಳ್ತಾರೆ. ನಾ ತರ್ಕ ಮಾತ್ರ ಬಲವಾದ ಪರೀಕ್ಷಾದಿ ಸಹಕೃತತೆಯ ಬಲವತ ನೇದಂ ರಜತಂ ಕಿಂತು ಶುಕ್ತಿಕೈವ ಇತಿ ಪ್ರತ್ಯಕ್ಷೇಣ ಬಾಧಿತತ್ವಾದೇವ ಇತ್ಯರ್ಥಃ. ಪರೀಕ್ಷಾದಿ ಸಹಕೃತತೆಯ ಹತ್ರ ಹೋಗಿ ನೋಡಿದ, ಪರೀಕ್ಷೆ ಮಾಡಿ ನೋಡಿದ, ಮುಟ್ಟಿ ನೋಡಿದ, ಕೊನೆಗೆ ನಾ ಇದಂ ರಜತಂ, ಓ ಇದು ಬೆಳ್ಳಿಯಲ್ಲ, ಕಿಂತು ಶುಕ್ತಿಕಾ ಏವ, ಇದು ಶುಕ್ತಿಗೇ ಆಗಿದೆ, ಇತಿ ಪ್ರತ್ಯಕ್ಷೇಣ ಬಾಧಿತತ್ವಾದೇವ ಇತ್ಯರ್ಥ. ಈ ಪ್ರತ್ಯಕ್ಷದಿಂದ ಬಾಧಿತವಾಯಿತು. ನಾ ತರ್ಕ ಮಾತ್ರಾದಿತಿ ವದತ ಅನುಮಾನಮಿ ತತ್ರ ಪ್ರತ್ಯಕ್ಷಸ್ಯ ಸಾಹ್ಯಮಾಚರನ್ ನಾ ನಿವಾರ್ಯತೆ ಇತಿ ಸೂಚಿತಂ. ತರ್ಕ ಮಾತ್ರ ಅಂತ ಹೇಳಿದ್ರಿಂದ ಅನುಮಾನ ಹೆಲ್ಪ್ ಮಾಡೋದಿಲ್ಲ ಅಂತಲ್ಲ, ಅದೇ ಪ್ರಧಾನ ಅಲ್ಲ. ಏವ ಮನ್ಯತ್ರಾಪಿ ಪ್ರತ್ಯಕ್ಷಾದೇಹೇ ಪ್ರಬಲ ಪ್ರತ್ಯಕ್ಷಾದಿ ಬಾಧಿತತ್ವೇನೈವ ಭ್ರಮತ್ವಂ ವ್ಯುತ್ಪಾದ್ಯ ಕೇವಲಾನುಮಾನ ಬಾಧ್ಯತ್ವ ಅಭಾವ ನಿಯಮ ಸಮರ್ಥನೀಯ ನೂಲ್ ಹೇಳಿಬಿಟ್ಟು. ಏವ ಮನ್ಯತ್ರಾಪಿ ಎಲ್ಲೆಲ್ಲಿ ನಮಗೆ ಪ್ರತ್ಯಕ್ಷದಿಂದ ಸಿದ್ಧವಾದ ವಿಚಾರದಲ್ಲಿ ಅನುಮಾನದಿಂದ ಬಾಧವಾಗಿ ಬಂದಿದೆ ತಿಳ್ಕೊಂಡಿದ್ದೇವೆ, ಅಲ್ಲೆಲ್ಲ ಕೂಡ ಪ್ರತ್ಯಕ್ಷಾದೇಹೇ ಪ್ರಬಲ ಪ್ರತ್ಯಕ್ಷಾದಿ ಬಾಧಿತತ್ವೇನೈವ ಭ್ರಮತ್ವಂ ವ್ಯುತ್ಪಾದ್ಯ. ಪ್ರತ್ಯಕ್ಷಾದಿಗಳಿಗೆ ಪ್ರಬಲ ಪ್ರತ್ಯಕ್ಷ, ಆಗಮಕ್ಕೆ ಪ್ರಬಲ ಆಗಮ ಅಷ್ಟೇ ಹೊರತು ಬರೀ ಇದರಿಂದ ಅಲ್ಲ. ಕೇವಲ ಅನುಮಾನ ಬಾಧ್ಯತ್ವ ಅಭಾವ ನಿಯಮ ಸಮರ್ಥನೀಯ, ಕೇವಲ ಅನುಮಾನ ಬಾಧ್ಯತ್ವ ಅಭಾವ ನಿಯಮ ಕೇವಲ ಯುಕ್ತಿಯಿಂದ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತೆಲ್ಲ ದೇವರ ಬಗ್ಗೆ ಧರ್ಮದ ಬಗ್ಗೆ ಜನ ಕೊಡ್ತಿರೋ ಕಾರಣಗಳೆಲ್ಲ ಬರೀ ಯುಕ್ತಿ ಅಷ್ಟೇ, ಗೊತ್ತಾಯ್ತು. ಬೇರೆ ವಿಚಾರ ಮಾತಾಡಬೇಕಾದ್ರೆ ಭಾರಿ ಜೋರ ಮಾತಾಡ್ತಾರೆ, ಇದು ಬಂದಾಗ ಕಣ್ಣಿಗೆ ಕಾಣೋದಿಲ್ಲ, ಇಲ್ಲ ಏನೋ ಪೆಹರಿಟಿ ಮಾತಾಡ್ಬಿಟ್ಬಿಡ್ತಾರೆ, ತಪ್ಪದು. ಇದನ್ನ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಒಪ್ಪಿಸ್ಬೇಕಾಗಿಲ್ಲ ಅವರಿಗೆ, ಅದು ಯುಕ್ತಿಯಿಂದ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ರು ಸಾಕು, ಅರ್ಧ ಕೆಲಸ ಆಯ್ತಲ್ಲಿ. ನಾನು ಅನುಮಾನಮಿ ಅನುಕೂಲ ತರ್ಕ ಸನಾಥಂ ವ್ಯಾಪ್ತಿಪಕ್ಷ ಧರ್ಮತಾವತ್ವೇನ ನಿರವಕಾಶತ್ವಾತ್ ಪ್ರತ್ಯಕ್ಷಮಿವ ಬಲವತ್ ಪ್ರತ್ಯಕ್ಷಸ್ಯ ಬಾಧಕಂ ಭವತು ವಿರೋಧಾಭಾವಾತ್. ನಾನು ಅನುಮಾನಮಿ ಅನುಕೂಲ ತರ್ಕ ಸನಾಥೇ ವ್ಯಾಪ್ತಿಪಕ್ಷ ಧರ್ಮತಾವತ್ವೇನ ನಿರವಕಾಶತ್ವಾತ್ ಪ್ರತ್ಯಕ್ಷಮಿವ ಬಲವತ್ ಪ್ರತ್ಯಕ್ಷಸ್ಯ ಬಾಧಕಂ ಭವತು ವಿರೋಧಾಭಾವಾತ್ ಹಾಗೆ ಕೇಳಿದ. ಅನುಮಾನ ಕೂಡ ಯಾಕೆ ಪ್ರಬಲ ಆಗಬಾರದು, ಪ್ರತ್ಯಕ್ಷ ಪ್ರಬಲವಾಗುವಂತೆ ಅನುಮಾನ ಯಾತಕ್ಕೆ ಪ್ರತ್ಯಕ್ಷ ಪ್ರಬಲ ಆಗಬಾರದು ಅಂತ ಕೇಳಿದ್ರೆ ಪ್ರಶ್ನೆ ಇದೆ. ಇಮನೇನ ಸರ್ವತ್ರ ಪ್ರಬಲ ಪ್ರತ್ಯಕ್ಷಾದಿ ಅನ್ವೇಷಣ ವ್ಯಸನೇನೆ ಇತಿ ಚೇತ್. ಆದ್ದರಿಂದ ಎಲ್ಲೂ ಪ್ರಬಲ ಪ್ರತ್ಯಕ್ಷತೆ ಯೋಚನೆ ಮಾಡಬಾರ್ದು, ಪ್ರಬಲ ಅನುಮಾನವಾದರೆ ಸಾಕು. ತಾರ್ಕಿಕರ ಮತ ಇರೋದೇ ಹಾಗೆ, ಅವರು ಪ್ರಬಲ ಯುಕ್ತಿಯನ್ನು ಮುಂದಿಟ್ಟುಬಿಟ್ಟು ಆಗ ಎಲ್ಲದನ್ನು ಸೆಕೆಂಡ್ರಿ ಮಾಡಿ ಹಾಕಿಬಿಡ್ತಾರೆ. ಪ್ರತ್ಯಕ್ಷ ಬಲವತ್ ಪ್ರತ್ಯಕ್ಷಸ್ಯ ಬಾಧಕಂ ಭವತು ವಿರೋಧಾಭಾವಾತ್ ಕಿಮನೇನ ಸರ್ವತ್ರ ಪ್ರಬಲ ಪ್ರತ್ಯಕ್ಷಾದಿ ಅನ್ವೇಷಣ ವ್ಯಸನೇನೆ ಇತಿ ಚೇತ್ ತರ್ಹಿ ಕಾಲಾತ್ಯಯಾಪದಿಷ್ಟ ಮಾತ್ರ ಲೋಪ ಪ್ರಸಂಗ ಸ್ಯಾತ್. ಇನ್ನು ಆ ರೀತಿ ಹೇಳೋದಾದರೆ ಪ್ರಬಲ ಪ್ರಮಾಣ ವಿರೋಧ ಅನ್ನೋ ಕಾನ್ಸೆಪ್ಟೇ ಹೋಗಿಬಿಡುತ್ತಾಗೆ. ಬರೀ ಯುಕ್ತಿಯಿಂದನೇ ಎಲ್ಲ ವಿಚಾರ ಮಾಡಕ್ಕೆ ಹೊರಟಾಗ ಪ್ರಮಾಣಗಳಲ್ಲಿ ಬಲ ಪ್ರಮಾಣ ದುರ್ಬಲ ಪ್ರಮಾಣ ವ್ಯವಸ್ಥೆನೇ ಹೋಗಿಬಿಟ್ಟು ಯುಕ್ತಿಯಿಂದ ಮಾತಾಡಿ ಪ್ರಬಲ ಗಂಡಿ ಕಂಡಿದ್ದೇನೆ ಏನು ಮಾಡಬೇಕಾಗತ್ತಾಗ ಅಲ್ಲಗಳಿಬೇಕಾಗತ್ತೆ, ಆ ರೀತಿ ಮಾಡಿಕೊಡುದು ಅಂತ ಹೇಳ್ತಾರೆ. ಸರ್ವತ್ರ ಏವ ಅನುಮಾನ ಪ್ರಾಬಲ್ಯಸ್ಯ ಉತ್ಪಾದಯಿತು ಶಕ್ಯತ್ವಾದಿತ್ಯಾಶಯ ವಾದ ಕುತರ್ಕದಿಂದ ಮಾಡಲಕ್ಕೆ ಹೊರಟುಬಿಟ್ರೆ ಅನುಮಾನವೇ ಪ್ರಬಲ ಅಂತ ಮಾಡಿಕೊಂಡ್ರೆ ಎಲ್ಲ ಕಡೆ ಹಾಗೆ ಮಾಡಿ ಎಲ್ಲ ಪ್ರಮಾಣಗಳಿಗೆ ವಿರೋಧ ಕಟ್ಕೋಬೇಕಾಗತ್ತೆ, ಹಾಗೆ ಮಾಡಿಕೊಡು. ತರ್ಕ ಮಾತ್ರತ ಇದೆ ಅವಾಕ್ಯ ಸರಿಯಾಗಿ ನೋಡಬೇಕು. ತರ್ಕ ಮಾತ್ರತಃ ಪ್ರತ್ಯಕ್ಷ ಬಾಧನೆ ಭೂತಚತುಷ್ಟಯಸ್ಯ ಅಬಾಧೇಹೇ ಪೃಥಿವೀತ್ವ ಅದೃಷ್ಟೇಹೇ ಪೃಥಿವ್ಯಾ ಅಪಿ ಪೃಥಿವೀತ್ವಂ ನ ಸ್ಯಾತ್. ತರ್ಕಮಾತ್ರತ ಪ್ರತ್ಯಕ್ಷ ಭಾಸನೆ. ಬರೀ ತರ್ಕ ಮಾತ್ರತ ಅಂದ್ರೆ ಒಂದೇ, ಬರೀ ತರ್ಕದಿಂದ ಪ್ರತ್ಯಕ್ಷ ಭಾಸನೆ, ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾದ ವಿಚಾರವನ್ನ ಅಲ್ಲಗಳೆಯೋದಾದರೆ ಭೂತ ಚತುಷ್ಟಯಸ್ಯ ಅಬಾಧೇಹಿ. ನೆನ್ಪಿಡಿ, ಭೂತ ಚತುಷ್ಟಯ ಪಂಚಭೂತಗಳು ಯಾವ್ಯಾವುದು? ಪೃಥಿವಿ, ತೇಜಸ್ಸು, ವಾಯು, ಆಕಾಶ. ಇದರಲ್ಲಿ ಭೂತ ಚತುಷ್ಟಯ ಒಂದು ಬಿಟ್ಬಿಡೋಣ, ಅವ್ ನಾಲ್ಕು ಉಳಿದಾಗ ಅಬಾಧೇಹೆ. ಅಬಾಧೇ ಪೃಥಿವಿ ಬಿಟ್ಬಿಡೋದು, ಪೃಥಿವಿ ಅಪ್ತೇಜೋ ವಾಯು ಆಕಾಶ. ಪೃಥಿವಿ ಬಿಟ್ಬಿಟ್ರೆ ಅಪ್ತೇಜೋ ವಾಯು ಆಕಾಶ ಸರಿಯಾಗಿ ಗಮನಿಸ್ಬೇಕಲ್ಲ. ಪಂಚಭೂತಗಳಿವೆ, ಪಂಚಭೂತಗಳು ಪೃಥಿವಿ ಒಂದು, ಉಳಿದ ನಾಲ್ಕು ಭೂತಗಳು ಒಂದು ಕಡೆ ಇವೆ. ಭೂತ ಚತುಷ್ಟಯಸ್ಯ ಅಬಾಧೇಹೆ, ಆ ನಾಲ್ಕು ಭೂತಗಳಲ್ಲಿ ಏನಿಲ್ಲ, ಪೃಥಿವಿತ್ವ ಅದೃಷ್ಟೇಹೆ, ಪೃಥ್ವಿತ್ವ ಅಂಬುದಿಲ್ಲ. ಗೊತ್ತಾಯ್ತಾ? ಪಂಚಭೂತಗಳಲ್ಲಿ ಪೃಥ್ವಿಯನ್ನು ಬಿಟ್ಟು ಉಳಿದ ನಾಲ್ಕು ಭೂತಗಳಲ್ಲಿ ಪೃಥ್ವಿತ್ವ ಅನ್ನೋದಿಲ್ಲ. ದೇರ್ಫೋರ್ ಪೃಥಿವ್ಯಾಪಿ ಪೃಥ್ವಿತ್ವ ನಶ್ಯಾತ್. ಪೃಥ್ವಿಗೂ ಪೃಥ್ವಿತ್ವ ಇಲ್ಲ ಅಂತ ಹೇಳಬೇಕಾಗತ್ತೆ. ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಗೆ ಇದು ಭೂತ ಚತುಷ್ಟಯಸ್ಯ ಅಬಾಧೇಹೆ ಪೃಥ್ವಿತ್ವ ಅದೃಷ್ಟೇಹೆ ಇತ್ಯನೇನ ಬಾಹ್ಯೇಂದ್ರಿಯ ಗ್ರಾಹ್ಯ ಗುಣವತ್ವ ಲಕ್ಷಣಸ್ಯ ಭೂತತ್ವಸ್ಯ ಪೃಥಿವೀತ್ವೇನ ವ್ಯಾಪ್ತಿಂ ಸಾಧಯತಿ. ಪಕ್ಷಧರ್ಮಾತಾತು ಸ್ಪಷ್ಟ ಇವ ಪೃಥಿವ್ಯಾಪಿ ಗಂಧವತೋ ದ್ರವ್ಯಶ್ಯಾಪಿ ಪೃಥಿವೀತ್ವಂ ಜಾತಿ ವಿಶೇಷ ಗಂಧವದ್ರವ್ಯಂ ಪೃಥಿವೀ ನಭವತಿ ಭೂತತ್ವಾತ್ ಅಬಾಧಿವತ್ ಇತ್ಯಾದ್ಯನುಮಾನೇನ ಪೃಥಿವೀತ್ವಾದಿ ಗ್ರಾಹಕ ಪ್ರತ್ಯಕ್ಷಸ್ಯ ಬಾಧಃ ಸ್ಯಾ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದನ್ನ. ಪಂಚಭೂತಗಳಲ್ಲಿ ಪೃಥ್ವಿ ಒಂದು ಭೂತ, ಅದರಲ್ಲಿ ಪೃಥ್ವಿತ್ವ ಅನ್ನೋ ಗುಣ ಇದೆ. ಗಂಧವತಿ ಪೃಥ್ವಿ ಅಂತ ಡಿಫೈನ್ ಮಾಡ್ತಾರೆ. ಗೊತ್ತಾಯ್ತಾ? ಉಳಿದ ನಾಲ್ಕು ಭೂತಗಳಲ್ಲಿ ಏನಿಲ್ಲ, ಪೃಥ್ವಿತ್ವ ಇಲ್ಲ. ಗೊತ್ತಾಯ್ತಾ? ಈಗ ಪೃಥ್ವಿಯಲ್ಲಿ ಏನಿಲ್ಲ, ಉಳಿದ ನಾಲ್ಕು ಭೂತಗಳಲ್ಲಿ ಪೃಥ್ವಿತ್ವ ಇಲ್ಲ. ನಾಲ್ಕು ಭೂತಗಳಲ್ಲಿ ಪೃಥ್ವಿತ್ವ ಇಲ್ಲ. ದೇರ್ಫೋರ್ ನಾಲ್ಕರಲ್ಲಿ ಪೃಥ್ವಿತ್ವ ಇಲ್ಲ ಅಂದಮೇಲೆ ಇದರಲ್ಲೂ ಪೃಥ್ವಿತ್ವ ಇಲ್ಲ. ಯಾಕೆ? ಇದು ಭೂತ. ನಾಲ್ಕು ಭೂತಗಳು, ಪಂಚಭೂತಗಳು ನಾಲ್ಕು ಭೂತಗಳು, ಅದರಲ್ಲಿ ನಾಲ್ಕು ಭೂತಗಳಲ್ಲಿ ಪೃಥ್ವಿತ್ವ ಇಲ್ಲ. ಒಂದು ಭೂತದಲ್ಲಿ ಪೃಥ್ವಿತ್ವ ಯಾಕೆ ಹೋಗ್ಬೇಕಾಗಿದೆ? ಅದರಲ್ಲೂ ಇಲ್ಲ. ಹೂ ಅಂದ್ರೆ ಮತ್ತೆ ಇನ್ನೊಂದು ತೆಗೆದು, ಮತ್ತೆ ಅಗ್ನಿಯಲ್ಲಿ ಮಾತ್ರ ಅಗ್ನಿ ಬೇರೆದ್ರಲ್ಲಿಲ್ಲ, ಅಗ್ನಿತ್ವನೂ ಹೋಗ್ಲಿಕ್ಕೆ ಬರೀ ಎಲ್ಲ ಹೋಗಿ ಏನಾಗುತ್ತೆ ಕೊನೆಗೆ? ಸೊನ್ನೆ ಆಗಿಬಿಡುತ್ತೆ ಅಷ್ಟೆ. ಆ ರೀತಿಯಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಶ್ಯಾಪಿ ಅನುಮಾನಸ್ಯ ವ್ಯಭಿಚಾರ ದರ್ಶನೇನ ಗಂಧವದ್ರವ್ಯಂ ಪೃಥಿವೀನ ಭವತಿ ಭೂತತ್ವಾದ ಅಬಾಧಿವತ್ ಇತ್ಯಾದಿ ಅನುಮಾನೇನ ಪೃಥಿವೀತ್ವಾದಿ ಗ್ರಾಹಕ ಪ್ರತ್ಯಕ್ಷಸ್ಯ ಬಾಧಃ ಸ್ಯಾತ್. ಅಥ ಅಶ್ಯ ಅನುಮಾನಸ್ಯ ವ್ಯಭಿಚಾರ ಅದರ್ಶರಾದಿನ ವ್ಯಾಪ್ತಾದಿಮತ್ವಾದಿತಿ. ಉದಾಹರಣೆಗೆ ಇಬ್ಬರು ಐದಾರು ಜನ ಮನುಷ್ಯರು ಇದ್ದಾರೆ. ಐದಾರು ಮನುಷ್ಯರಲ್ಲೂ ಫುಲ್ 100% ಕಾಮನ್ ಫ್ಯಾಕ್ಟರ್ ಸಾಧ್ಯತೆ ಇಲ್ಲ, ಹೋಗ್ತಾನೆ. ಸೊ ಒಬ್ಬನಲ್ಲಿ ಇಲ್ಲ ಅಂದ್ರೆ ಉಳಿದ್ರಲ್ಲೂ ಇಲ್ಲ ಅಷ್ಟೇ. ಇದು ಕೊನೆಗೆ ಏನಾಗ್ತಾನೆ ಈಗ, ಯಾರು ಏನೂ ಅಲ್ಲ, ಒಂದು ಸ್ವಲ್ಪ ವ್ಯತ್ಯಾಸ ಬಂದ ತಕ್ಷಣ ಅಲ್ಲ. ಈ ರೀತಿ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅಲ್ಲಿ ಭೂತತ್ವ ಕಾಮನ್ ಫ್ಯಾಕ್ಟರ್ ತಗೋಬೇಕೇ ಹೊರತು ಪೃಥ್ವಿತ್ವ ಕಾಮನ್ ಫ್ಯಾಕ್ಟರ್ ತಗೊಳ್ಬಾರ್ದು. ಅರ್ಥ ಆಯ್ತಾ? ಈಗ ಉದಾಹರಣೆ, ಸಾಮಾನ್ಯ ಎರಡು ಕಾಲು ಎರಡು ಕೈ ಎಲ್ಲ ಇರೋ ಮನುಷ್ಯನ ಲಕ್ಷಣ. ಅವ್ನು ಕುಂಟ ಇರ್ತಾರೆ, ಮನುಷ್ಯನಲ್ಲ ಅವನು. ಯಾತಕ್ಕೆ? ಒಂದು ಕಾಲಿಲ್ಲ ಆದ್ರೆ ಮನುಷ್ಯನಲ್ಲ. ಅರ್ಥ ಆಯ್ತಾ? ಈ ರೀತಿ ವಾದ ಮಾಡ್ತಾ ಹೊರಟ್ರೆ ಯುಕ್ತಿಯಿಂದ ಏನಾಯ್ತು ಅಲ್ಲಿಗೆ? ಕಣ್ಣಿಗೆ ಮನುಷ್ಯ ಅಂತ ಕಾಣ್ತಾ ಇದೆ ಪಾಪ. ನಾವೇನ್ ಮಾಡ್ಬೇಕು? ಯುಕ್ತಿಯಿಂದ ಏನ್ ಮಾಡ್ಬೇಕೀಗ? ನೀನಲ್ಲ, ಈಗ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗು ಅಂತ ಕಳಿಸಿದ್ರೆ ಎಷ್ಟು ತಪ್ಪಾಗತ್ತೆ. ವಿಷಮೋ ಅಯಂ ಉಪನ್ಯಾಸ. ಆಮೇಲೆ ಎಷ್ಟು ಮಟ್ಟಿಗೆ ಎಲೆಕ್ಷನ್ ಅಲ್ಲಿ ಕೂಡ ಏನ್ ಮಾಡ್ತಾರೆ, ಭಾರಿ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಅವರ ಬದುಕಿನ ಪ್ರಶ್ನೆ ಅದು ಪಾಪ. ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ? ಕೆಲವನ್ನ ಕೊಟ್ಟಿರ್ತಾರೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಒಬ್ರು ಹೆಸರಿದೆ ಅದರೊಳಗೆ, ಸುಮಾರು ವೋಟಿಂಗ್ ವೇಜ್ ಅಂತ ಒಂದಿದೆ ಈಗ, ಅವ್ರು ಸ್ವಲ್ಪ ಕಡಿಮೆ ಕಾಣಿಸ್ತಾರೆ. ಡೋಂಟ್ ಕ್ವಶನ್ ನಿಮ್ಮ ಅಂತ ಹೇಳ್ಬಿಡ್ತಾರೆ. ಯಾತಕ್ಕೆ? ಹೆಚ್ಚು ಕಡಿಮೆ ಆಗಿರ್ಬೋದು, ಆ ತೀರಸ ನೋಡಕ್ ಹೋಗ್ಬೇಡಿ. ಯಾಕೆ ನೋಡಿದ್ರೆ ಏನಾಗುತ್ತೆ? ಅದರಿಂದ ಎಲ್ಲ ನೋಡ್ತೀವಿ, ಇಡೀ ವೋಟ್ ಮಾಡೋಕ್ಕೆ ಆಗಲ್ಲ. ಆ ರೀತಿ ಆಗಿಬಿಡುತ್ತೆ. ಜಸ್ಟ್ ಇಗ್ನೋರ್ ಅಂತ ಹೇಳಿ ಕೆಲವು ವಿಷಯ ಏನ್ ಮಾಡ್ಬೇಕು? ಇಗ್ನೋರ್. ಸ್ಮಾಲ್ ಮಿಸ್ಟೇಕ್ಸ್ ಏನಾದ್ರೆ ಕಂಡುಬಿಟ್ಟರೆ ಇನಿಷಿಯಲ್ಸ್ ಮಿಸ್ಟೇಕ್ಸ್ ಇತ್ತು ಅಂತ ತಿಳ್ಕೊಬೇಡ, ಇಗ್ನೋರ್. ಅದೇ ರೀತಿನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು, ಜಸ್ಟ್ ಇಗ್ನೋರ್ ಅಂದ್ಬಿಡ್ತಾರೆ ಅದೆಲ್ಲ ಕೂಡ. ಅದನ್ನೆಲ್ಲ ಲೆಕ್ಕ ಕೂತ್ಕೊಂಡ್ಬಿಟ್ಟು ಏನಾಗುತ್ತಾಗ ಯಾವ ವ್ಯವಹಾರ ಮಾಡಲಿಕ್ಕೆ ಬರೋದಿಲ್ಲ. ಅದರಲ್ಲೂ ಇದರಲ್ಲಂತೂ ಎಂದೂ ಕೂಡ ಸತ್ಯವನ್ನು ಮುಚ್ಚಿಡಬೇಕಾಗತ್ತೆ, ಹಾಗೆ ಹೇಳಬಾರ್ದು ಎಂದು. ಅದ್ರ ಒಟ್ಟು ತಾತ್ಪರ್ಯ ಏನಂದ್ರೆ, ಯುಕ್ತಿಗೆ ಡಾಮಿನೇಷನ್ಗೆ ಅವಕಾಶ ಕೊಡಬಾರ್ದು. ಯುಕ್ತಿ ಹೆಲ್ಪ್ಫುಲ್ ಒಪ್ಪೋಣ, ಡಾಮಿನೇಟ್ ಆಗಬಾರ್ದು. ವಿಷಮೋಯಂ ಉಪನ್ಯಾಸ. ಡ್ರೈವರ್ ಡ್ರೈವರೇ, ಓನರ್ಗಿಂತ ದೊಡ್ಡವನಾದ್ರೆ ಬಜೆಟ್ ಆಗಿಬಿಡುತ್ತೆ ಆಮೇಲೆ. ಅರ್ಥ ಆಯ್ತಾ? ಈಗ ಎಷ್ಟೇ ಇಂಪಾರ್ಟೆನ್ಸ್ ಇವೆ, ಓನರ್ ಡ್ರೈವರೇ ಬರೋದಿಲ್ಲ, ಒಪ್ಕೋಮಾಣ. ಸ್ಟಿಲ್ ಅವನು ಯಾರು ಓನರ್ ಅಲ್ಲ. ಡ್ರೈವರ್ ಎಷ್ಟೇ ಚೆನ್ನಾಗಿ ಡ್ರೈವಿಂಗ್ ಬಂದರೂ ಕೂಡ ಏನಲ್ಲ, ಅವನು ಓನರ್ ಅಲ್ಲ. ಅದೇ ರೀತಿಯೇ ಅನುಮಾನ ಎಷ್ಟೇ ಪ್ರಬಲ ಆಗಿದ್ರು ಕೂಡ ಯಾವ್ದ್ರ ಮುಂದೆ ಅಲ್ಲ, ಅದು ಪ್ರತ್ಯಕ್ಷ ಮುಂದೆ ಅಲ್ಲ, ಅತೀಂದ್ರಿಯಕ್ಕೆ ಬಂದಾಗ ಆಗಮನ ಮುಂದೆ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸರಿ. ವಿಷಮೋಯಂ ಉಪನ್ಯಾಸ ಹೇಳ್ತಾ, ಬಾಲ ಎಷ್ಟೇ ಸ್ಟ್ರಾಂಗ್ ಇದ್ರೂ ನಾಯಿ ನಡ್ಸೋಕ್ಕಾಗೋದಿಲ್ಲ ಅಷ್ಟೇ. ಹಾಗೆ ಬಾಲ ಎಷ್ಟೇ ಜ್ವರ ಆಗಿರ್ಬೋದು, ನಾಯಿ ವೀಕ್ ಇರಬಹುದು, ಆದರೂ ಕೂಡ ನಾಯಿನೇ ದೊಡ್ಡದ ಹೊರತು ನಾಯಿ ಬಾಲ ಆಡ್ಸೋಕ್ಕೆ ಸಾಧ್ಯ ಇಲ್ಲ. ಬಾಲ ಅಂದ್ರೆ ಏನು? ಹಿಂದೆ ಹೋಗೋದಷ್ಟೇ, ಅನುಮಾನ ಹಿಂದೆ ಹೋಗೋದು. ಸೊ ಬಾಲ ಅನುಮಾನ ಬಾಲ ಇದ್ದ ಹಾಗೆ ನಾ ಇದು ವ್ಯಕ್ತಿ ಪ್ರತ್ಯಕ್ಷವಾದ ಪ್ರಬಲ. ಅದು ಹಿಂದೆ ಹೋಗ್ಬೇಕ ಹೊರ ಅನುಮಾನ ಹಿಂದೆ ಹೋಗ್ಬೇಕ ಹೊರತು ಅದೇ ಮುಂದಾಗಬಾರ್ದು. ಬಾಲ ತರಲಾಗಿ ಹೋಗ್ಬಿಟ್ರೆ ಮಾಡೋ ಗಿದ್ದಿಗಿದ್ದಾಯ್ತು. ಸಾಧ್ಯ ಇಲ್ಲ. ಅದೇನಾದ್ರು ಕಾಣುತ್ತಾ, ಕಾಣೋದಿಲ್ಲ ಅಂತ ಹಾಗೂ ಮಾಡಬಾರದು. ಇವೆಲ್ಲ ನೋಡೋದು ತಮಾಷೆ ಕಾಣುತ್ತೆ, ತಾರ್ಕಿಕ ಹಾಗೆ ಮಾಡ್ತಾರೆ. ಆ್ಯಕ್ಚುಲಿ ಇವತ್ತಿಗೂ ಕೂಡ ಹಾಗೆ ಮಾಡೋದು ದೊಡ್ಡ ಸ್ಕೂಲ್ ಆಫ್ ಫಿಲಾಸಫಿ ಅಂತ ಮಾಡಿಕೊಟ್ರು ಕೊನೆಗೆ ಅವರು. ಇದೆಲ್ಲ ಎಷ್ಟು ಆಭಾಸ ಆಯ್ತು ಆಚಾರ್ಯರೆಲ್ಲ. ಅದಕ್ಕೆ ಹೇಳಿದ್ದಕ್ಕೆ ಆಚಾರ್ಯ ಏನು ಹೆಸರು ಬಂತು, ಅನುಮಾನ ತೀರ್ಥರು ಅಂತ ಹೆಸರು ಬಂತು. ಅನುಮಾನದ ಬಗ್ಗೆ ಕರೆಕ್ಟಾಗಿ ಒಂದು ಪೊಸಿಷನ್ ಕೊಟ್ಟರು, ಕೆಲವರು ಅನುಮಾನ ಪೂರ್ತಿ ತೆಗೆದು ಹಾಕಿಬಿಟ್ಟಿದ್ರು, ಕೆಲವರು ಓವರ್ ಇಂಪಾರ್ಟೆನ್ಸ್ ಕೊಟ್ಟರು. ಓವರ್ ಇಂಪಾರ್ಟೆನ್ಸ್ ಕೊಟ್ಟರು ತಪ್ಪು, ಅಂಡ್ಯೂ ಇಂಪಾರ್ಟೆನ್ಸ್ ಕೊಟ್ಟರು ತಪ್ಪು, ನೋ ಇಂಪಾರ್ಟೆನ್ಸ್ ಅಂದ್ರೂ ತಪ್ಪು. ಡ್ಯೂ ಪ್ಲೇಸ್ ಸಿಗಬೇಕಾಗ್ತದೆ, ಪ್ರತಿಯೊಂದಕ್ಕೂ ಡ್ಯೂ ಪ್ಲೇಸ್ ಸಿಗದೆ ಹೋದರೆ ಎಂದೂ ಅದು ವಿಮರ್ಶೆ ಆಗೋದಿಲ್ಲ, ತತ್ವಜ್ಞಾನ ಆಗೋದಿಲ್ಲ. ವಿಷಮೋಯಂ ಉಪನ್ಯಾಸ ಪೃಥಿವಿ ತ್ವಾಭಾವ, ನಮ್ಮಲ್ಲಿ ಹೇಗೆ ಅಂದರೆ ಕೆಲಸ ಕಾವ್ಯ ಇರುತ್ತೆ. ಅವು ಎಂಥ ತಮ್ಮ ದ್ವೈತಿ ಮೊದಲಾದವರು ಕೂಡ ತಮ್ಮ ಮತ ಬಿಟ್ಟು ಮಾತಾಡಿಬಿಡ್ತಾರೆ, ನಮ್ಮಲ್ಲಿ ಹಾಗೆ ಮಾತಾಡೋದಿಲ್ಲ. ಅವ್ರು ಮತ ಕಾವ್ಯ ಬಿಡಿ ಪರವಾಗಿಲ್ಲ ಅಂತಾರೆ, ನಮ್ಮಲ್ಲಿ ಕಾವ್ಯ ಬಿಡಿ ರುಕ್ಕುಡಿ ಶೀಜ ಪೂರ್ತಿ ಓದಿ ಒಂದು ಕಡೆ ತತ್ವ ಬಿಡ್ತಾರೆ. ಹಾಗಿದ್ರೆ ಏನೋ ಹೇಳ್ಬಿಡೋದು ಕೊನೆಗೆ, ಕಾವ್ಯ ಬಿಡಿರಿ ಅಂತ ಹೇಳೋದಿಲ್ಲ. ಅದನ್ನು ಏನು ಮಾಡ್ತಾರೆ, ಆಗ ತತ್ವ ಇದ್ದು ಕಾವ್ಯ ಆಗಬೇಕೇ ಹೊರತು ಏನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ತತ್ವ ಬಿಟ್ಟು ಕಾವ್ಯ ಅಲ್ಲ. ಬೇರೆ ಎಂಥವರು ಕೂಡ ತಮ್ಮ ಮತಕ್ಕೆ ಹೇಳ್ತಾರೆ, ಒಬ್ಬರು ಶೈವ ವಿಷ್ಣು ಸ್ತೋತ್ರ ಮಾಡಿಬಿಡ್ತಾನೆ, ಶೈವ ವಿಷ್ಣು ಸ್ತೋತ್ರ ಮಾಡ್ತಾನೆ ಕೇಳ್ತಾನೆ. ಶೈವ ವಯಂ ನಖಲು ತತ್ರ ವಿಚಾರಣೀಯಂ, ಶೈವರೇ ಹೌದು ತಥಾಪಿ ಆದರೂ ಕೂಡ ನನ್ನ ಮನಸ್ಸೆಲ್ಲ ಕೃಷ್ಣನ ಕಡೆ ಹೋಗುತ್ತೆ ಅಂತ ಹೇಳಿದೆ. ಅಂದರೆ ಶೈವ ಏನು ಉಪಯೋಗ ಆಗಿದ್ರೆ ಹೋಗ್ತಾರೆ, ಇಲ್ಲ ಇದನ್ನ ಇಟ್ಕೋ ಅದನ್ನ ಇಟ್ಕೋ, ಕವಿ ನಾನು ಕವಿಯೇ ಮಾತಾಡ್ತೀನಿ ಅಂತ ಹೇಳೋದು. ನಮ್ಮಲ್ಲಿ ಅವೆಲ್ಲ ಇಲ್ಲ, ನಮ್ಮಲ್ಲಿ ದಾಸರೇ ಬರಲಿ ಯಾರೇ ಬರಲಿ ಏನು ಮೇಂಟೈನ್ ಮಾಡ್ತಾರೆ ಅವರು, ತತ್ವನ ಚೂರು ಕೊಡ ಬಿಟ್ಟರೆ ಅವ್ರದ್ದು ಅಲ್ಲ ಅವರು, ಯಾವ್ದು ಹೊರಗೆ ಅಂತಾನೆ ಅರ್ಥ. ಒಂದು ಸ್ವಲ್ಪ ಇದಾದರೂ ಗೆಟ್ ಔಟ್. ಇದು ಈ ರೀತಿ ಯಾರೂ ಮೇಂಟೈನ್ ಮಾಡಲಿಲ್ಲ ಜಗತ್ತಿನೊಳಗೆ. ಶೂನ್ಯವಾದಿಗಳು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿದ್ರೆ ಮಾತಾಡಬಾರ್ದು ಅವರು, ಅದ್ವೈತಿಗೆ ಮೇಂಟೈನ್ ಮಾತಾಡಬೇಕು. ಯಾಕೆಂದರೆ ಸ್ಟ್ರಿಕ್ಟ್ ಅದ್ವೈತ ಆದರೆ ಎದುರಿಗೆ ಯಾರೂ ಇಲ್ಲ ಅಂತ ಅರ್ಥ. ಸೊ ಮಾತಾಡೋಗಿಲ್ಲ ಅವರು, ಬರೆದ್ರು ಕೂಡ ತಪ್ಪಾಯಿತು, ಓದಿದ್ರು ತಪ್ಪಾಯಿತು. ನಮ್ಮಲ್ಲಿ ಅದಿಲ್ಲೇ ಇಲ್ಲ. ಏನು ಮಾಡ್ತೀವಿ 100% ಏನಾಗಿರುತ್ತೆ ನಮ್ಮದು ಅಕ್ಯುರೇಟ್ ಆಗಿರುತ್ತೆ. ಅದು ಗಮನಿಸಿಬಿಟ್ರೆ ಅದಕ್ಕೆ ಸಿದ್ಧಾಂತ ಅಂತ, ಅದಕ್ಕೆ ಹೆಸರು ಸಿದ್ಧಾಂತ. ಅಂತೆಯೇ ಸಿದ್ಧಸ್ತು ಸಿದ್ಧಾಂತ ಅಂಬುದಕ್ಕೆ ರಿಯಲ್ ಇದು. ನಚ ಸರ್ವಾತ್ಮಕವಿದಂ ಕಿಂತು ಸ್ವಯಮೇವ ಇತಿ ಧರ್ಮಿಸ್ವರೂಪಿಣಃ ಎಲ್ಲಿ ಬಂತದು ಹಿಂದಿನ ವಾಕ್ಯ. ಈಗ ವಿಷಮೋಯಂ ಉಪನ್ಯಾಸ. ವಿಷಮೋಯಂ ಉಪನ್ಯಾಸ ಅಂದ್ರೆ ಏನು? ರಾಂಗ್ ರಿಜಿಸ್ಟ್ರೇಷನ್ ಅಂತ. ನೀವು ಸರಿಯಾದ ದೃಷ್ಟಿ ಅಂದ್ರೆ ನಾನು ಮಾತಾಡ್ತೇನೆ, ಸರಿಯಾದ ದೃಷ್ಟಾಂತ ಕೊಡಲಿಲ್ಲ ನೀವೀಗ. ಪೃಥಿವೀತ್ವಾಭಾವವು ಏನೇನೇ ಗಂಧವತೋ ದ್ರವ್ಯಶ್ಚ ಸಾಧ್ಯತೆ ಅಭಾವಶ್ಚ ಪ್ರತಿಯೋಗಿ ಜ್ಞಾನಾಧೀನ ಜ್ಞಾನ ತಸ್ಮಾದೇವಂ ಅನುಮಿಮಾನೇನ ಪೃಥಿವೀತ್ವಂ ಜ್ಞಾತವ್ಯಂ ಅನ್ಯಥಾ ಅಪ್ರಸಿದ್ಧ ವಿಶೇಷಣತ್ವಾಪತ್ತೇ ತಚ್ಚ ಗಂಧವತಿ ದ್ರವ್ಯೇ ಇವ ಪ್ರತ್ಯಕ್ಷೇಣ ಜ್ಞಾತವ್ಯಂ ಇತಿ ಉಪಜೀವ್ಯತ್ವೇನ ಪ್ರಬಲಸ್ಯ ಪ್ರತ್ಯಕ್ಷಸ್ಯ ದಾನುಮಾನಂ ಬಾಧಕಂ ಅನ್ಯಥಾ ಸ್ವಶ್ಚೈವ ಉದಯ ಅಭಾವ ಪ್ರಸಂಗಾತ್. ಅದು ಇಂಪಾರ್ಟೆಂಟ್. ಪೃಥ್ವಿಲಿ ಪೃಥ್ವಿ ಅಂತ ಯಾವಾಗ ತಿಳಿಯುತ್ತೋ ಪೃಥ್ವಿತ್ತ ಇರೋದಂತೇ ತಿಳಿಯುತ್ತೆ, ಅದು ಉಪಜೀವ್ಯ ಪ್ರಮಾಣ. ಮೊನ್ನೆ ಹೇಳಿಲ್ಲ, ಭೇದ ವಸ್ತು ಕಾಣತಷ್ಟು ಏನು ಕಾಣುತ್ತೆ ನಮಗೆ? ಭೇದ ಕಾಣುತ್ತೆ. ಅದೇ ರೀತಿ ಪೃಥ್ವಿ ಕಾಣತಷ್ಟು ಏನು ಕಾಣುತ್ತೆ? ಪೃಥ್ವಿ ಕಾಣುತ್ತೆ. ದೇರ್ ಫೋರ್ ಪೃಥ್ವಿನ ಪೃಥ್ವಿ ಅಂತ ಅಲ್ಲಗಳಲ್ಲಕ್ಕೆ ಹೋದರೆ ಅನುಮಾನಕ್ಕೆ ಬೆಲೆ ಇಲ್ಲ. ಮುಂದೆ ಹೇಳ್ತಾರೆ, ಅನ್ಯಥಾ ಸ್ವಶ್ಚೈವ ಉದಯಾಭಾವ ಪ್ರಸಂಗ. ಮಗ ಎಷ್ಟೇ ದೊಡ್ಡವನಾದರೂ ಕೂಡ ತಂದೆಗಿಂತ ಏನಾಗಿರ್ಬೇಕು ಅವನು? ಚಿಕ್ಕವನು. ಅದು ಸಿಂಪಲ್ ಕಾಮನ್ ಸೆನ್ಸ್. ಡೇಟ್ ಆಫ್ ಬರ್ತ್ ಕನಿಷ್ಠ ಅರ್ಥ ಅಡ್ಜಸ್ಟ್ ಮಾಡೋ ಕೊನೆ ಪಕ್ಷ. ತಂದೆ ಡೇಟ್ ಆಫ್ ಬರ್ತ್ ತಂದು ಕೊಡಬೇಕಾದ್ರೆ ಸುಳ್ಳು ಹೇಳೋರು ಕೂಡ ಏನು ಮಾಡಬೇಕು? ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕನ್ನ. ತನಗಿಂತ ಒಂದು 20 ವರ್ಷ ಜಾಸ್ತಿ ಕೊಡಬೇಕು ಅವನಿಗೆ, ಅತಿ ಮಿನಿಮಮ್ ಅಂದ್ರೂ ಕೂಡ. ಇಲ್ಲದ್ರೆ ಅವನು ಏನಾಗ 1 ವರ್ಷ 2 ವರ್ಷ ಕೊಟ್ಟರೆ ನಡೆಯೋದಿಲ್ಲ. ಅದಕ್ಕೊಂದು ಕಾರಣ ಬೇಕು. ಇದೇನಿರೋದು ಏನಂತ ಕರೀತಾರೆ ಇದಕ್ಕೆ? ಉಪಜೀವ್ಯ. ತಂದೆ ಇಲ್ಲದೆ ಮಗ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತಂದೆ ವಯಸ್ಸು ಮಗನ ಮನಸ್ಸು ಹೇಗೆ ಮಗನ ವಯಸ್ಸು ಕಡಿಮೆ ಇರಲೇಬೇಕು ಅಂತ ನಿಯಮ ಇದೆಯೋ ಅದೇ ರೀತಿಯಲ್ಲೇನೆ ಅನುಮಾನ ಎಷ್ಟೇ ಸ್ಟ್ರಾಂಗ್ ಆದರೂ ಕೂಡ ಉಪಜೀವಿಯನ್ನು ತೆಗೆದುಹಾಕೋ ಶಕ್ತಿ ಅದಕ್ಕಿಲ್ಲ. ತಚ್ಚ ಗಂಧವತಿ ದ್ರವ್ಯೇ ಇವ ಪ್ರತ್ಯಕ್ಷೇಣ ಕಿಂತು ಪ್ರತ್ಯಕ್ಷ ಬಲೇನ ಗಂಧವತೋ ದ್ರವ್ಯಸ್ಯ ಪೃಥಿವೀತ್ವ ಸ್ಥಿತೌ ತತ್ರೈವ ಭಗ್ನವ್ಯಾಪ್ತಿಕಂ ಅನುಮಾನಮೇವ ಅಪ್ರಮಾಣಂ. ಅದಕ್ಕೆ ಹೇಳ್ತಾರೆ, ಪ್ರತ್ಯಕ್ಷ ಬಲೇನ ಗಂಧವತಃ ದ್ರವ್ಯಸ್ಯ ಪೃಥಿವೀತ್ವ ಸ್ಥಿತೌ. ನಾವು ಪೃಥ್ವಿನ ಡಿಫೈನ್ ಮಾಡಬೇಕಾದ್ರೆ ಗಂಧವತಿ ಪೃಥ್ವಿ ಅಂತ ಡಿಫೈನ್ ಮಾಡಿಬಿಟ್ಟಿದ್ದೇವೆ. ಆ ಇದ್ದ ಮೇಲೆ ಪೃಥ್ವಿ ಅಂತ ತೆಗಲಿಕ್ಕೆ ಬರೋದೇ ಇಲ್ಲ. ಅದಕ್ಕೆ ಅದು ಭಗ್ನವ್ಯಾಪ್ತಿಕಂ ಅನುಮಾನಮೇವ ಅಪ್ರಮಾಣ. ಪೃಥ್ವಿನ ಪೃಥ್ವಿ ಅಲ್ಲ ಅಂತೇಳಿ ಯುಕ್ತಿ ಕೊಟ್ಟರೆ ಯುಕ್ತಿಗೆ ನಾವು ಅಪ್ರಮಾಣ ಹೇಳಬೇಕೆ ಹೊರತು ಯಾವುದಕ್ಕೆ ಅಪ್ರಮಾಣ ಹೇಳಬಾರ್ದು? ಉಪಜೀವ್ಯ ಪ್ರಮಾಣವಾದ ಪ್ರತ್ಯಕ್ಷ ನಾವು ಅಪ್ರಮಾಣ ಹೇಳಬಾರದು. ಯಥಾ ತೇಜೋ ಅವಯವಿನ ಅನುಷ್ಣತ್ವ ಸಾಧಕಂ ಕೃತಕತ್ವಾನುಮಾನಂ. ಅದೇ ರೀತಿಯೇ ಅಗ್ನಿತ್ವ ಉಷ್ಣ ಇದೆ, ಉಷ್ಣ ಉಷ್ಣತ್ವ ಒಪ್ಪಿಕೊಂಡ್ಮೇಲೆ ಅಗ್ನಿ ಅಗ್ನಿನೇ, ಪೃಥ್ವಿ ಪೃಥ್ವಿನೇ, ಅಪ್ಪೆ. ಅದೇ ರೀತಿಯೇ ತತ್ರಾಪಿ ಅನುಷ್ಠತ್ವ ಪ್ರತಿಯೋಗಿ ಅನುಷ್ಠ ಉಷ್ಣತ್ವಸ ತೇಜೋ ಅವಯವಿನಿ ಪ್ರತ್ಯಕ್ಷೇಣ ಜ್ಞಾತತ್ವ. ಇವತ್ತು ಉಷ್ಣವತಿ, ಇವತ್ತು ತೇಜಸ್ ಅಂತ ಕರಿಬೇಕಾದ್ರೆ ಏನಾಗಬೇಕದು? ಉಷ್ಣ ಇರಬೇಕು, ಇಲ್ಲವರ ತೇಜಸ್ ಅಲ್ಲ. ಅದೇ ರೀತಿ ಆ ತೇಜಸ್ ಅನುಭವಕ್ಕೆ ಯಾವ ಬರುತ್ತದು? ಬೆಂಕಿ ಸುಡುತ್ತದೆ, ಪ್ರತ್ಯಕ್ಷ ಸಿದ್ಧವಾದ ವಿಚಾರ, ಬೆಂಕಿ ಸುಡುತ್ತದೆ. ಅದಕ್ಕೆ ವಿರುದ್ಧ ಯುಕ್ತಿ ಹೇಳಿದರೆ ಅದೇನು ಮಾಡಿದ್ರು ಸರಿ ಇಲ್ಲ. ನಚ ಪ್ರಕೃತಿ ತಥಾಸ್ತಿ ಇತಿ ಮೈವ ನೈನ ಏನ ವಿನ ಯಸ್ಯ ಉದಯೋ ನಾಸ್ತಿ ತತ್ತಸ್ಯ ಉಪಜೀವ್ಯಂ. ಇದು ಇಂಪಾರ್ಟೆಂಟ್. ಏನ ವಿನ ಯಸ್ಯ ಉದಯ ನಾಸ್ತಿ ತ ತತ್ತಸ್ಯ ಉಪಜೀವ್ಯಂ, ಯಾವ್ದಿಲ್ಲದೆ ಹೋದ್ರೆ ಯಾವ್ದು ಹುಟ್ಟಲಿಕ್ಕೆ ಸಾಧ್ಯ ಇಲ್ವೋ ಅದನ್ನ ಅದಕ್ಕೆ ಉಪಜೀವ್ಯ ಅಂತ ಕರೀತಾರೆ. ಹುಟ್ಟಿಸ್ತಾ ಹುಟ್ಟಿಗೆ ಕಾರಣವಾದದ್ದು ಉಪಜೀವ್ಯ, ಅದರಿಂದ ಹುಟ್ಟಿದ್ದು ಯಾವುದದು? ಉಪಜೀವಕ, ಉಪಜೀವ್ಯ, ಉಪಜೀವಕ ಅಂತಿರ್ಬೇಕು. ಪೋಷಕ, ಪೋಷ್ಯ, ಪೋಷಿಸಲ್ಪಡುವವನು ಪೋಷ್ಯ, ಪೋಷಣೆ ಮಾಡುವವನು ಪೋಷಕ. ಆ ರೀತಿಯಲ್ಲಿ ಉಪಜೀವ್ಯಕ, ಉಪಜೀವ್ಯ ಮತ್ತು ಉಪಜೀವಕ. ನಾವೆಲ್ಲ ಏನು? ದೇವರಿದ್ದಾರೆ, ನಾವಿದ್ದೇವೆ. ನಾವೆಲ್ಲ ಏನೀಗ? ಯಾರು ಉಪಜೀವ್ಯ ಇದರಲ್ಲಿ? ಯಾರು ಉಪಜೀವ್ಯ? ಜೀವರು ಮತ್ತು ದೇವರಲ್ಲಿ ಉಪಜೀವ್ಯ ಯಾರು? ಉಪಜೀವಕ ಯಾರು? ಪರಮಾತ್ಮ ಉಪಜೀವ್ಯ, ಅವನಿಂದನೇ ಜೀವಿಸಿದ್ದೆ ನಾವು. ಅವನ ನಂಬಿ ಉಪಜೀವಕರು ಯಾರು ಅಂತ ಕೇಳಿದ್ರೆ ನಾವು ಜೀವರು ಉಪಜೀವಕರು, ಪರಮಾತ್ಮ ಉಪಜೀವ್ಯ. ಆ ರೀತಿ ತಿಳ್ಕೊಂಡಾಗ ಯಾವುದು ಎಲ್ಲದಕ್ಕೂ ಆಧಾರವಾದದ್ದು ಅದೇನದು? ಉಪಜೀವ್ಯ. ಆಧಾರ ಹೊಂದೋದೆಲ್ಲ ಏನದು? ಉಪಜೀವಕ. ಏನ ವಿನ ಯಸ್ಯ ಉದಯೋ ನಾಸ್ತಿ ತತ್ತಸ್ಯ ಉಪಜೀವ್ಯಂ, ತಚ್ಚ ನ ಸಾಧ್ಯ ಧರ್ಮ ಪ್ರತಿಯೋಗಿ ಗ್ರಾಹಕಮೇವೇತಿ ನಿಯಮ, ಕಿಂತು ಧರ್ಮಿ ಸಾಧ್ಯ ಲಿಂಗವ್ಯಾಪ್ತಿಯಾದಿ ಗ್ರಾಹಕಮಪಿ. ಅದು ಎಷ್ಟು ಸಿಕ್ಕಿ ಇದೆ ಅಂದರೆ, ಸಾಧ್ಯ ಧರ್ಮ ಪ್ರತಿಯೋಗಿ ಗ್ರಾಹಕಮೇವ ಇತಿ ನಿಯಮ. ಬರೀ ಸಾಧ್ಯ ಧರ್ಮಕ್ಕೆ ಪ್ರತಿಯೋಗಿ ಇದೆಯಲ್ಲ, ಅದನ್ನು ಮಾತ್ರ ತಿಳಿಯುತ್ತೆ ಅಂತಲ್ಲ, ಜೊತೆಗೆ ಧರ್ಮಿ ಸಾಧ್ಯ ಲಿಂಗ ವ್ಯಾಪ್ತಿಯಾದಿ ಗ್ರಾಹಕಮಪಿ. ಹೇಗೆ ವಸ್ತು ಸ್ವರೂಪವನ್ನು ಮಾತ್ರ ನೋಡಿದ್ರೆ ಭೇದಾದಿಗಳನ್ನು ನೋಡುತ್ತಾ, ಆ ರೀತಿಯಲ್ಲಿ ಧರ್ಮಿ ಸಾಧ್ಯ ಲಿಂಗ ವ್ಯಾಪ್ತಿಯಾದಿ ಗ್ರಾಹಕಮಪಿ. ಧರ್ಮಿಯಿಂದ ಸಾಧ್ಯವಾಗತಕ್ಕಂಥ ಏನು? ಲಿಂಗ. ಲಿಂಗ ಅಂದರೆ ಹೇತು, ಅದಕ್ಕಿರೋ ವ್ಯಾಪ್ತಿ, ಎಲ್ಲವನ್ನೂ ಗ್ರಹಣ ಮಾಡೋ ಶಕ್ತಿ ಅದಕ್ಕಿದೆ. ತದ್ವಿರೋಧಶ್ಚ ಅಸ್ತಿ ಪ್ರಕೃತಿ ಇತಿ ಕಥವನುಮಾನಂ ಪ್ರತ್ಯಕ್ಷ ಬಾಧಕಂ ಭವೇತ್. ಆ ರೀತಿ ಸ್ಪಷ್ಟ ಅನುಮಾನಕ್ಕೆ ವಿರೋಧ ಬರೋದ್ರಿಂದ, ಪ್ರತ್ಯಕ್ಷಕ್ಕೆ ವಿರೋಧ ಬರೋದ್ರಿಂದ ಅನುಮಾನ ಎಂದೂ ಕೂಡ ಪ್ರತ್ಯಕ್ಷಕ್ಕೆ ಬಾಧಕವಾಗಲಿಕ್ಕೆ ಸಾಧ್ಯ ಇಲ್ಲ. ಇತ್ಯಾಶಯವಾನ್ ಉಕ್ತ ಅತಿಪ್ರಸಂಗಸ್ಯ ವಿಪರ್ಯಯ ಪರ್ಯವಸಾನಮಃ ಅತ ಇತಿ. ದೇರ್ಫೋರ್ ಐದು ಭೂತಗಳಲ್ಲಿ ಉಳಿದ ನಾಲ್ಕು ಭೂತಗಳಿಗೆ ಪೃಥ್ವೀತ್ವ ಇಲ್ಲ, ಆದ್ದರಿಂದ ಪೃಥ್ವಿಗೂ ಪೃಥ್ವೀತ್ವ ಇಲ್ಲ ಅಂತ ಹೇಳಬೇಕಾಗತ್ತೆ. ಅದು ಹೇಳೋದಕ್ಕಾಗೋದಿಲ್ಲ, ಆದ್ದರಿಂದಾಗೇನೆ ಅದು ತರ್ಕ, ಆ ತರ್ಕಕ್ಕೆ ಬೆಲೆ ಇಲ್ಲ ಅಂತಾಯ್ತು. ಅತಃ ಆದ್ದರಿಂದ ನಾ ತರ್ಕ ಮಾತ್ರತಃ ಇವ ದುಷ್ಟಸ್ಯ ಭ್ರಾಂತಿತ್ವ ಕಲ್ಪೆ. ಬರೀ ತರ್ಕ ಮಾತ್ರತಃ, ಬರೀ ಯುಕ್ತಿ ಮಾತ್ರವನ್ನೇ ಮುಂದಿಟ್ಟುಬಿಟ್ಟು ದುಷ್ಟಸ್ಯ ಪ್ರಮಾಣ ಸಿದ್ಧವಾದ ವಿಚಾರದ ಬಗ್ಗೆ ಭ್ರಾಂತಿತ್ವ ನ ಕಲ್ಪೆ, ಭ್ರಾಂತಿತ್ವವನ್ನು ಕಲ್ಪಿಸಬಾರದು. ಇದರ ಸರಿಯಾಗಿ ನೆನಪಿಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ಯುಕ್ತಿ ಎಷ್ಟೇ ಪ್ರಬಲವಾದರೂ ಕೂಡ ಪ್ರತ್ಯಕ್ಷದ ಮೇಲೆ ಯುಕ್ತಿ ವರ್ಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತ್ಯಕ್ಷಕ್ಕೆ ಅನುಕೂಲವಾಗಿ ಯುಕ್ತಿ ಮಾಡಬೇಕೇ ಹೊರತು ಇಲ್ಲದೆ ಮಾಡಿಕೊಡುದು. ಇವೆಲ್ಲ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಎಪಿಸ್ಟಮಾಲಜಿ ಅಂತೀವಲ್ಲ, ಪ್ರಮಾಣಶಾಸ್ತ್ರದ ಮೂಲಭೂತ ನಿಯಮಗಳು. ಇನ್ನು ಮೀರಿಬಿಟ್ಟ ವಿಷಯ ಸರಿ ಗೊತ್ತಾಗೋದಿಲ್ಲ ಅಂತ ಅರ್ಥ. ಅಥೋರ ತರ್ಕ ಮಾತ್ರತ ಹೇವ ದುಷ್ಟಸ್ಯ ಭ್ರಾಂತಿತ್ವ ಕಲ್ಪ್ಯ. ಪ್ರತ್ಯಕ್ಷ ವಿರುದ್ಧತ್ವಾದೇವ ಅನುಮಾನಸ್ಯ ಅಪ್ರಾಮಾಣ್ಯಂ ತದಾ ಕಿಮು ವಾಚ್ಯಂ ಸರ್ವ ಪ್ರಮಾಣ ವಿರುದ್ಧತ್ವಾದಿತಿ. ಮುಂದೆ ಈ ದುಷ್ಟಸ್ಯ ಇತಿ ಭಾವ್ಯಕ್ತಃ ಪ್ರತ್ಯಕ್ಷಸ್ಯ ಇತ್ಯರ್ಥಃ. ಅಥವಾ ಭ್ರಾಂತಿತ್ವ ಭ್ರಾಂತಿಕಲ್ಪಿತತ್ವ ನ ವಾಚ್ಯಂ. ಯದಾತು ಪ್ರತ್ಯಕ್ಷ ವಿರುದ್ಧತ್ವಾದೇವ ಅನುಮಾನಸ್ಯ ಅಪ್ರಾಮಾಣ್ಯಂ ತದಾ ಕಿಮು ವಾಚ್ಯಂ ಸರ್ವ ಪ್ರಮಾಣ ವಿರುದ್ಧತ್ವಾದಿತಿ. ಕಾಲಾಪಾದಿ ಇಂಪಾರ್ಟೆಂಟ್ ಲೈನ್ ಇದು. ಒಂದು ಪ್ರತ್ಯಕ್ಷ ಇದೆ, ಒಂದು ಯುಕ್ತಿ ಇದೆ ಅಂತ ತಿಳ್ಕೊಬೋಣ. ಅದು ಪ್ರತ್ಯಕ್ಷದ ವಿರೋಧ ಮಾತ್ರ ಬಂದು ಅಲ್ಲಿಗೆ ಅದರ ಕಥೆ ಮುಗೀತು. ಇದು ಪ್ರತ್ಯಕ್ಷ, ಬೇರೆ ಯುಕ್ತಿ, ಆಗಮ, ಎಲ್ಲದಕ್ಕೆ ವಿರೋಧ ಆಗಿಬಿಟ್ರೆ ವರ್ಸ್ಟ್ ಕೇಸ್ ಅಂತ ಅರ್ಥ. ಅದನ್ನ ಹೇಳ್ತಾರೆ, ಯದಾತು ಪ್ರತ್ಯಕ್ಷ ವಿರುದ್ಧತ್ವಾದೇವ. ಪ್ರತ್ಯಕ್ಷ ಒಂದಕ್ಕೆ ವಿರುದ್ಧವಾಗಿರೋದ್ರಿಂದಲೇ ಅನುಮಾನಸ್ಯ ಅಪ್ರಾಮಾಣ್ಯ, ಅನುಮಾನ ಅಪ್ರಮಾಣವಾಗೋದ ಮೇಲೆ ತದಾ ಕಿಮು ವಾಚ್ಯಂ ಸರ್ವ ಪ್ರಮಾಣ ವಿರುದ್ಧತ್ವಾದಿತಿ. ಒಬ್ಬ ಭಗವದ್ಭಕ್ತಿಯನ್ನು ದ್ರೋಹ ಮಾಡಿದರೆ ಅವನು ವೈಷ್ಣವನಲ್ಲ, ಎಲ್ಲ ಭಗವದ್ಭಕ್ತಿ ದ್ರೋಹ ಮಾಡಿಬಿಟ್ರೆ ಪರಮ ವೈಷ್ಣವನಾಗ್ತಾನೆ. ಆ ರೀತಿ ಅರ್ಥ. ಒಂದರಲ್ಲಿ ಎರಡರಲ್ಲಿ, ಒಂದರಲ್ಲಿ ಫೇಲ್ ಆದರೂ ಸಬ್ಜೆಕ್ಟ್ ಫೇಲ್ ಅವನು, ಎಲ್ಲದರಲ್ಲೂ ಫೇಲ್ ಆಗಿಬಿಟ್ರೆ ಬೂದೋಯ್ತು ಅವನಿಗೆ, ಇನ್ನೂ ಪಾಸ ಅಂತ ಕೇಳೋದಕ್ಕೆ ಹೋಗ್ಬಾರ್ದು. ಇದು ಸರ್ವಪ್ರಮಾ, ಅದ್ವೈತಾದಿ ಮತಗಳು ಎಂಥ ಮತಗಳವು? ಸರ್ವ ಪ್ರಮಾಣ ವಿರುದ್ಧ ಅದನ್ನು ಹೇಳಿಕೊಟ್ಟಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡಾಗ ಒಂದು ಪ್ರಮಾಣಕ್ಕೆ ವಿರುದ್ಧವಾದರೂ ಪ್ರಮೇಯತ್ವ ಹೋಗುತ್ತೆ, ಸಕಲ ಪ್ರಮಾಣಕ್ಕೆ ವಿರುದ್ಧವಾದಷ್ಟು ಸಂಪೂರ್ಣವಾಗಿ ಪ್ರಮಾಣ ಹೊರಟೋಗುತ್ತೆ. ನಮಗಾಗಲ್ಲ, ಏನಿದೆ ಎಲ್ಲ ಪ್ರಮಾಣಗಳು ನಮ್ಮ ಕಡೆ ಇರೋದು. ಒಂದು ಪ್ರಮಾಣ ಕೊಡು, ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ ಅಂತಿಲ್ಲ. ಏನಾಗಿದೆ ಉದಾಹರಣೆಗೆ, ನಮ್ಮ ದ್ವೈತಾದ್ವೈತ ಹೇಗೆ ಅಂದರೆ ಎಲೆಕ್ಷನ್ಗೆ ಎದ್ದಾಗಲ್ಲ, ಒಂದು 100 ಓಟಲ್ ಗೆಲ್ಲದು, ಒಂದು ಓಟಲ್ ಗೆಲ್ಲ, ಆ ರೀತಿ ಗೆಲ್ಲದಲ್ಲ. ಬಂದರೆ ಎಷ್ಟು ಬರಬೇಕು? 100%. ಅವ್ರ ಕಡೆ ಎಷ್ಟಿರಬಾರದು? ಒಂದು 0. ಅದು ಸಿದ್ಧಾಂತ ವಿಚಾರ. ಇದು ರಾಜಕೀಯ ಆಗಿಬಿಟ್ರೆ ಮೆಜಾರಿಟಿ ಬಂದರೆ ಸಾಕು, ಶಾಸ್ತ್ರದ ಮೆಜಾರಿಟಿ ಬಂದರೆ ಸಾಲದು. ಏನಿರಬೇಕು ಅದರಲ್ಲಿ? ಒಂದು ಚೂರು ಬಂದರೆ ಏನಾಯ್ತು ಅಲ್ಲಿಗೆ? ಉದಾಹರಣೆಗೆ ಹಾಲಿನೊಳಗೆ ಒಂದು ಸ್ವಲ್ಪ ಫಾಲ್ಡ್ ಹಾಲು ಅಡ್ಜಸ್ಟ್ ಮಾಡಿಕೊಡಿ ಅಂತ ಬರೋದಿಲ್ಲ. 50% ಹಾಲು, 49% ಫಾಲ್ಡ್ ಹಾಲು, ಓಕೆ ಅಂತೀವ? ಸಾಧ್ಯ ಇಲ್ಲ. ಎಷ್ಟಿರಬಾರ್ದು ಅದರಲ್ಲಿ? 0.0001% ಕೂಡ ಇರಬಾರ್ದು. ಅವಾಗ ಶುದ್ಧ ಹಾಲು ಆಗಿ ಶುದ್ಧ ಸಿದ್ಧಾಂತ ಆಗಿರ್ಬೇಕು. ಅರ್ಥ ಆಯ್ತಾ? ಇವಾಗ ಅನೇಕರು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಹೋದ್ರೆ ಆ ರೀತಿ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಇವಾಗ ತುಂಬ ಜನ ಆ ರೀತಿ ಮಾಡ್ಕೊಂಡ್ಬಿಡ್ತಾರೆ. ಕಾಲಾತ್ಯ ಅಪದಿಷ್ಟತ್ವ ಮುಕ್ತಂ ಉಪಸಂಹಾರ. ಕಾಲಾತ್ಯ ಅಪದಿಷ್ಟ ಅಂದ್ರೆ ಏನು? ಪ್ರಬಲ ಪ್ರಮಾಣ ವಿರೋಧ, ಅದು ಬಂದೇ ಬರುತ್ತೆ. ಅತ ಇದೆ. ಅತಃ ಸರ್ವಭೇದ ನಿರಾಸಕ ತರ್ಕಸ್ಯ ಸರ್ವಶ್ರುತಿ ಸ್ಮೃತಿ ಪ್ರತ್ಯಕ್ಷ ಅನುಮಾನ ವಿರುದ್ಧತ್ವಾತ್ ನಿತರಾಮಾಭಾಸತ್ವಂ. ಎಲ್ಲಿಗೆ ಎಂಡ್ ಮಾಡಿದಿರಿ ಈಗ? ಸರ್ವಭೇದ ನಿರಾಸಕ ತರ್ಕಸ್ಯ, ಭೇದ ಇಲ್ಲೇ ಇಲ್ಲ ಅಂತೇನು ವಾದ ಮಾಡಲಿಕ್ಕೆ ಹೊರಟಿದ್ದೀಯಲ್ಲ, ಸರ್ವಭೇದ ನಿರಾಸಕ ತರ್ಕಸ್ಯ, ಯಾವ ರೀತಿಯಲ್ಲೂ ಭೇದ ಇಲ್ಲವೇ ಇಲ್ಲ ಅಂತೇನು ಯುಕ್ತಿ ಮಾಡ್ತೀಯಲ್ಲ, ಆ ಮತ ಸರ್ವ ಶ್ರುತಿ ಸ್ಮೃತಿ ಪ್ರತ್ಯಕ್ಷ ಅನುಮಾನ ವಿರುದ್ಧತ್ವಾತ್ ಎಲ್ಲ ಬಂದವು. ಸರ್ವಶ್ರುತಿ ವಿರುದ್ಧ, ಬರೀ ಒಂದು ಶ್ರುತಿ ವಿರುದ್ಧ ಅಲ್ಲ, ಸರ್ವಶ್ರುತಿ ವಿರುದ್ಧ, ಒಂದು ಸ್ಮೃತಿ ವಿರುದ್ಧ ಅಲ್ಲ, ಸರ್ವಶ್ರುತಿ ವಿರುದ್ಧ, ಒಪ್ರತ್ಯಕ್ಷ ವಿರುದ್ಧ ಅಲ್ಲ, ಸರ್ವಪ್ರತ್ಯಕ್ಷ ವಿರುದ್ಧ, ಉನ್ಮಾನ ಅನುಮಾನ ಸರ್ವ ಅನುಮಾನ ವಿರುದ್ಧ, ಎಲ್ಲವೂ ಸೇರಿ ಸರ್ವ, ಒಂದೊಂದು ಸರ್ವ. ಮತ್ತೆ ಅರ್ಥ ಆಯ್ತಾ? ಪ್ರತ್ಯಕ್ಷ ಅನುಮಾನ ಆಗಮ ಸರ್ವ, ಎಲ್ಲ ಪ್ರತ್ಯಕ್ಷ, ಎಲ್ಲ ಅಲ್ವ, ಎಲ್ಲ ಮತ್ತೆ ಸರ್ವ. ಇದಿಟ್ಕೊಂಡ್ಬಿಟ್ಟಾಗ ಇಷ್ಟು ಇಂಥ ಮತವನ್ನು ಹೇಗೆ ಒಪ್ತಾರೆ? ಅನ್ಫಾರ್ಚುನೇಟ್, ಹೆಚ್ಚಿನ ಒಪ್ತಾರೆ ಅಂತ ತಿಳ್ಕೊಂಡ್ರೆ ಹೆಚ್ಚಿನ ವಿಚಾರವಂತರಿಲ್ಲ ಅಂತ ಅದಕ್ಕಷ್ಟೇ ಅರ್ಥ. ಸರ್ವಶ್ರುತಿ ಸ್ಮೃತಿ ಪ್ರತ್ಯಕ್ಷಾನುಮಾನ ವಿರುದ್ಧತ್ವಾ ನಿತರಾಮಾಭಾಸತ್ವ. ನಿತರಾಮ ಏನದು? ಕಂಪ್ಯಾರಿಟಿವ್ ಸೂಪರ್ಲೆಟಿವ್ ಮಚ್ ಮೋರ್ ಮೋಸ್ಟ್ ಅಂತೀವಲ್ಲ ಹಾಗೆ, ನಿತರಾಮ್ ಸುತರಾಮ್ ಎಲ್ಲ ಆ ರೀತಿ ಇರ್ತಕ್ಕಂಥ ಅವ್ಯಯಗಳು. ನಿತರಾಮ್ ಸುತರಾಮ್ ರಾಮದ ರಾಮ ಯಾಕೆ ಬಂತು ಅಂತ ಕೇಳಬಾರದು. ನಿತರಾಮ್ ಸುತರಾಮ್ ಇರಿದೆ, ಸುತರಾಮ್ ನಿತರಾಮ್ ನಿತಮಾಮ್ ಅಂದ್ಬಿಟ್ರೆ ಸೂಪರ್ಲೆಟಿವ್, ನಿತರಾಮ್ ಕಂಪ್ಯಾರಿಟಿವ್, ನಿತಮಾಮ್ ಸೂಪರ್ಲೆಟಿವ್, ಸುತರಾಮ್ ಕಂಪ್ಲೇಟಿವ್, ಇದು ಸುತಮಾಮ್ ಅಂದ್ಬಿಟ್ರೆ ಸೂಪರ್ಲೆಟಿವ್. ನಮ್ಮ ಸುತರಾಮ್ ಉಪಯೋಗಿಸಿ ಅಭ್ಯಾಸ, ಸುತರಾಮ್ ಬರೋದಿಲ್ಲ ಅಂತ ಅಂತ ಅಷ್ಟು ಉಪಯೋಗಿಸ್ತಾರೆ. ಸುತಮಾಮ ಎಲ್ಲ ಗೊತ್ತಿರ, ಅಷ್ಟು ಮಾತ್ರ ಅಭ್ಯಾಸ ಆಗಿರೋದು. ಆದರೆ ಇದು ಮೂರು ತಿಳ್ಕೊಂಡ್ಬಿಟ್ರೆ ಮಚ್ ಮೋರ್ ಮೋಸ್ಟ್ ಅಷ್ಟೇ. ಈಗ ಹೇಳ್ತಾರೆ, ಶಂಕ ಅನಾಸ್ಪದತ್ವಂ ನಿತರಾಮಯಮಿತ್ಯಸ್ಯ ಅರ್ಥಾರ್ಥ. ಶಂಕೆಗೆ ಅವಕಾಶವೇ ಇಲ್ಲ ಅಂತ ಹೇಳುತ್ತಾರೆ, ನಿತರಾಮನ ಪದ ಉಪಯೋಗಿಸುತ್ತಾರೆ. ನಾನು ಅಸ್ತ್ಯತ್ರ ವ್ಯವಸ್ಥಾ, ನೋಡಿ ಒಂದು ವ್ಯವಸ್ಥೆ ಮಾಡ್ಕೊಬೋಣ, ಈ ರೀತಿ ಮಾಡ್ಕೊಬೋಣ. ಏನು ಅಂದರೆ, ಶುಷ್ಯತರ್ಕ ಮಾತ್ರ ಉಪಜೀವ್ಯೇನ ಬಾಧ್ಯತೆ, ಪ್ರಮಾಣಾನುಕೂಲಂ ತು ಅನುಮಾನೇನ ಉಪಜೀವ್ಯಂ ಬಾಧತೆ, ತತ್ರ ಪ್ರಸಕ್ತಿ ಹೇತುತ್ವೇನ ಉಪಜೀವ್ಯಸ್ಯ ಪ್ರಾಮಾಣ್ಯ ಅನಪೇಕ್ಷಣ, ಪ್ರತೀತಿ ಮಾತ್ರೇಣ ಆಶ್ರಯತೋಪತ್ತೇ, ಪ್ರಕೃತಂಚ ಅನುಮಾನ ಜಾತಂ ಆಗಮಾನುಕೂಲಮಿತಿ ಮೈವಂ. ಈಗ ತೆಗೆದ ನೋಡಿ, ಹೀಗೆ ಮಾಡೋಣ. ಎಲ್ಲ ತರ್ಕ ಹೇಳಬೇಡಿ ನೀವು. ಶುಷ್ಕ ತರ್ಕ ಮಾತ್ರ ಉಪಜೀವ್ಯೇನ ಬಾಧ್ಯತೆ, ಶುಷ್ಕ ತರ್ಕ ಮಾತ್ರ ಬಾಧಿತವಾಗತ್ತೆ ಅಂತ ಒಪ್ಪೋಣ. ಪ್ರಮಾಣಾನುಕೂಲಂ ತು ಅನುಮಾನವೇ ಉಪಜೀವ್ಯಂ ಬಾಧತೆ, ಆದರೆ ಪ್ರಮಾಣಾನುಕೂಲವಾಗಿದ್ದಾಗ ಮಾತ್ರ ಅನುಮಾನ ಪ್ರತ್ಯಕ್ಷನೂ ಕೂಡ ತೆಗೆದುಹಾಕಿಬಿಡುತ್ತೆ ಅಂತ ಯಾಕೆ ಹೇಳಬಾರದು? ಏನಾದ್ರು ಮಾಡಿ ಅಡ್ಜಸ್ಟ್ ಮಾಡಬೇಕು. ತತ್ರ ಪ್ರಸಕ್ತಿ ಹೇತುತ್ತೇನು ಉಪಜೀವ್ಯಸ್ಯ ಪ್ರಾಮಾಣ್ಯ ಅನಪೇಕ್ಷಣ, ಉಪಜೀವ್ಯಕ್ಕೆ ಅಷ್ಟು ಮಹತ್ವ ಬೇಕಾಗಿಲ್ಲ. ಪ್ರತೀತಿ ಮಾತ್ರೇಣ ಚ ಆಶ್ರಯತೋಪತ್ತೇ, ಪ್ರಕೃತಂಚ ಅನುಮಾನ ಜಾತಂ ಆಗಮಾನುಕೂಲಮಿತಿ ಮೈವ. ಇವತ್ತು ನಾವು ಹೇಳ್ತಕ್ಕಂಥದ್ದು ಇದೆಯಲ್ಲ, ಜಗತ್ತು ಸುಳ್ಳು ಪ್ರೇದ ಸುಳ್ಳು ಅಂತ ಹೇಳ್ತೇವಲ್ಲ, ಇದು ಪ್ರತ್ಯಕ್ಷ ವಿರುದ್ಧ ಅಂತ ಹೇಳ್ತೀರಿ ನೀವೀಗ, ಒಪ್ಪೋಣ. ಆದರೆ ಈ ಪ್ರತ್ಯಕ್ಷಕ್ಕೆ ಆಗಮದ ಸಪೋರ್ಟ್ ಇದೆ, ಗೊತ್ತಾಯ್ತಾ? ಅವಾಗ ಏನು ಮಾಡುತ್ತೆ ಅದು? ಅನುಮಾನ ಭಾರಿ ಸ್ಟ್ರಾಂಗ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟು ಸ್ಟ್ರಾಂಗ್ ಆದರೂ ಕೂಡ ಏನಾಗೋದಿಲ್ಲ. ಉದಾಹರಣೆಗೆ, ತಂದೆ ವಯಸ್ಸಿಗಿಂತ ಮಗನ ವಯಸ್ಸೇ ಜಾಸ್ತಿ ಅಂತ ಹೇಳಿಬಿಟ್ಟ, ಇದು ಚೀಫ್ ಮಿನಿಸ್ಟರ್ ಇದು ಲೆಟರ್ ಇಡ್ತೀನಿ ಅಂತ ಕೇಳಿದರೆ, ಪ್ರೈಮ್ ಮಿನಿಸ್ಟರ್ ಲೆಫ್ಟ್ ಇರ್ತೀನಿ ಕೇಳಿದ್ರೆ, ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿಸ್ತೀನಿ ಅಂದರೆ ಏನು ಮಾಡಿದ್ರೆ ಏನದು? ಇನ್ನೂ ಜಾಸ್ತಿ ಸುಳ್ಳು, ಅವರೆಲ್ಲ ತಪ್ಪಿತಸ್ಥರಂತಾಗತ್ತೆ ಹೊರತು ಇದು ಸುಳ್ಳು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಈ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ತಂದೆ ವಯಸ್ಸು ಮಗನಿಗಿಂತ ಜಾಸ್ತಿ ಇರಬೇಕು ಅಂತ ಎಂಥದ್ದು ಬೇಸಿಕ್ ಪ್ರಿನ್ಸಿಪಲ್ ಅದು. ಅದು ವಿರುದ್ಧವಾಗಿ ಎಂತೆಂಥ ಆಗಮ ತಂದರೂ ಕೂಡ ಯಾರು ಸಾಕ್ಷಿ ಹೇಳಿದ್ರು ಕೂಡ ಏನಾಗೋದಿಲ್ಲ, ಅದು ವ್ಯಾಲಿಡ್ ಆಗೋದಿಲ್ಲ. ಅದನ್ನು ಹೇಳಬೇಕು ನಾವು. ಅದಕ್ಕೆ ಅವನು ತುಂಬ ಜನ ಸಾಕ್ಷಿ ಕೊಟ್ಟರೆ ನಡೆಯುತ್ತೆ ಅಂತ ಹೇಳ್ತಾನು, ನಡೆಯೋದಿಲ್ಲ. ಕೆಲವರು ಎಷ್ಟು ಸಾಕ್ಷಿ ಕೊಟ್ಟರು ನಡೆಯೋದಿಲ್ಲ. ಆದರೆ ಆ ಸಮಯದಲ್ಲಿ ಸಾಕ್ಷಿನ ಏನಾಗಿಬಿಡ್ತಾರೆ, ಅವರು ಮೂರ್ಖರಾಗ್ತಾರೆ ಹೊರತು ಇದು ಸತ್ಯ ಆಗೋದಿಲ್ಲ. ಮೈವಂ ತತ್ವಮಸಿ ಇತ್ಯಾದಿ ಆಗಮಾನ ಐಕ್ಯ ಪರತ್ವಸ್ಯ ನಿರಾಕೃತತ್ವ. ಮೊದಲೇದಾಗಿ ಹಿಂದೆ ಹೇಳಿದ್ದಾರೆ, ಉಪಜೀವ್ಯ ವಿರೋಧೇತು ನ ಪ್ರಾಮಾಣ್ಯ ಮುಷ್ಯಚ, ಅದು ಬರೋದಿಲ್ಲ. ಮತ್ತೆ ಆಗಮನ ಒಪ್ಪದಿಲ್ವೇನ್ರಿ, ಜೋರು ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಆಗಮ ಒಪ್ತೀವಪ್ಪ ನಾವು, ನೀನು ಹೇಳಿದ ಅರ್ಥ ಒಪ್ಪೋದಿಲ್ಲ ಅಷ್ಟೇ. ತತ್ವಮಸಿಯನ್ನು ಆಗಮ ಒಪ್ತೇವೆ, ಅಹಂ ಬ್ರಹ್ಮಾಸ್ಮಿ ಒಪ್ತೇವೆ. ಅಹಂ ಬ್ರಹ್ಮಾಸ್ಮಿನ ಆಗಮ ಅಲ್ಲ ಅನ್ನಬಾರ್ದು, ಅದು ಆ ತಪ್ಪು ಮಾಡಬಾರ್ದು. ತತ್ವಮಸಿ ಆಗಮ ಅಲ್ಲ, ಆಗಮ ಹೌದು, ನೀನು ಹೇಳೋ ಅರ್ಥ ಸರಿಯಿಲ್ಲ, ಗೊತ್ತಾಯ್ತಾ? ಇದು ಡಿಫರೆನ್ಸ್. ಅದು ಉದಾಹರಣೆ, ಅದು ಪಾಶುಪತ ಆಗಮ ಕೊಡ್ತಾರೆ, ಅದನ್ನೇ ಒಪ್ಪೋದಿಲ್ಲ ಅಂತ ಹೇಳಬೇಕು ನಾವು. ಯಾಕಂದ್ರೆ ಅದಕ್ಕೆ ಬೆಲೆ ಇಲ್ಲ. ಅದು ವೇದ ಕೊಟ್ಟಾಗ ಅದನ್ನು ಒಪ್ಪೋದಿಲ್ಲ ಅಂತ ಹೇಳಬಾರ್ದು. ಅದು ನೀವು ಹೇಳೋ ಅರ್ಥ ಸರಿಯಲ್ಲ ಅಷ್ಟೇ ಹೊರತು ಅದನ್ನು ಒಪ್ತೇವೆ. ತತ್ವಮಸಿ ಇತ್ಯಾದಿ ಆಗಮಾನ ಐಕ್ಯ ಪರತ್ವಶ್ಚ ನಿರಾಕೃತತ್ವ. ತತ್ವಮಸಿ ಇತ್ಯಾದಿ ವಾಕ್ಯಗಳು ಐಕ್ಯ ಪರಾಮದನ್ನು ಏನು ಮಾಡಿದ್ದೆ ನೀವು ಈಗಾಗಲೇ ಅಲ್ಲಗಳೇ ಮುಂದೆ ಬೇಕಾಷ್ಟು ಹೇಳ್ತೇವೆ ಹಿಂದೆ ಹೇಳಿದ್ದೆ ನಾನು. ಅಷ್ಟು ಪ್ರತ್ಯಕ್ಷಾಧಿಕ ಉಪಜೀವ್ಯಂ ತಥಾಪಿ ನಾ ಉಕ್ತ ಅನುಮಾನ ಜಾತಸ್ಯ ಅಪ್ರಾಮಾಣ್ಯಂ ಭಿನ್ನ ವಿಷಯತ್ವೇನ ವಿರೋಧಾಭಾವ. ಈಗ ತೆಗೆದ ನೋಡಿ, ನಾವು ಏನು ಗಲಾಟೆ ಮಾಡ್ಕೊಳ್ಳೋದು ಬೇಡ, ಒಂದು ರೀತಿ ಅಡ್ಜಸ್ಟ್ ಮಾಡ್ಕೊಬೇಡ. ಏನಂತ ಕೇಳಿದರೆ, ನಾನು ಅಷ್ಟು ಪ್ರತ್ಯಕ್ಷಾಧಿಕಂ ಉಪಜೀವ್ಯಂ ಉದಾಹರ ಸುಲಭವಾಗಿ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಾರೆ. ಈಗ ಇನ್ನೊಂದು ರೀತಿ, ತಥಾಪಿ ನಾ ಉಕ್ತ ಅನುಮಾನ ಜಾತಸ್ಯ ಅಪ್ರಾಮಾಣ್ಯಂ ಭಿನ್ನ ವಿಷಯತ್ವೇನ ವಿರೋಧಾಭಾವ. ಗೊತ್ತಾಯ್ತಾ? ನಾವು ಪ್ರತ್ಯಕ್ಷಕ್ಕೂ ಅನುಮಾನಕ್ಕೂ ಒಂದೇ ವಿಷಯದಲ್ಲಿ ವಿರೋಧ ಬಂದರೆ ಆಗದು ಪ್ರತ್ಯಕ್ಷ ದೊಡ್ಡದು. ಗೊತ್ತಾಯ್ತಾ? ಪ್ರತ್ಯಕ್ಷದ ವಿಷಯನೇ ಬೇರೆ, ಅನುಮಾನದ ವಿಷಯನೇ ಬೇರೆ. ಅವಾಗ ಕಾಂಟ್ರಡಿಕ್ಷನ್ ಬರುತ್ತಾ? ಬರೋದಿಲ್ಲ. ಇಲ್ಲಿ ನಡೆದಿರೋದು ಹಾಗೆ ಎದ್ದು ಬಿಡ್ತಾರೆ. ಅರ್ಥ ಆಯ್ತಾ? ಈಗ ಇಬ್ಬರಿಗೂ ಕೂಡ ಒಂದೇ ದಾರಿಗೆ ಹೋದಾರೆ ವಿರೋಧ. ಇಬ್ಬರು ಅಪ್ಲೈ ಮಾಡಿದ್ದಾರೆ, ಒಂದೇ ಸೀಟು ಅಪ್ಲೈ ಮಾಡಿಬಿಟ್ಟಿದ್ದಾರೆ. ಟೆನ್ಷನ್ ಬಂತು ಇಬ್ಬರಿಗೂ. ಇಬ್ಬರು ಫಸ್ಟ್ ರ್ಯಾಂಕ್ ಬೇರೆ ಯೂನಿವರ್ಸಿಟಿಯಿಂದ, ಬೇರೆ ಬೇರೆ ಓದಿದ್ರು ಇಬ್ಬರಿಗೂ ಫಸ್ಟ್ ರ್ಯಾಂಕ್ ಬಂದರೆ ಸಬ್ಜೆಕ್ಟ್ ಒಂದೇ ಇದೆ. ಇಬ್ಬರಿಗೂ ಆತಂಕ ಆಗಿ ಯಾರಿಗೆ ಸಿಗುತ್ತೋ ಯಾರಿಗೆ ಸಿಗುತ್ತೋ. ಒಬ್ಬರಿಗೆ ಸಿಕ್ಕರೆ ಇನ್ನೊಂದು ಸಿಗುತ್ತೆ, ಒಂದೇ ಪೋಸ್ಟ್. ಅವಾಗೇನಾಗುತ್ತಾಗ ಅವ್ರಿಗೊಂದು ಸಿಗೋದಿಲ್ಲ. ಇಬ್ಬರಿಗೂ ಆತಂಕ ಆಗಿತ್ತು. ಆಮೇಲೆ ನೋಡಿದ್ರೆ ಸಬ್ಜೆಕ್ಟ್ ಬೇರೆ. ಅವಾಗೇನಾಯ್ತು? ನಿಶ್ಚಿಂತೆ. ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿಬಿಡ್ತಾರೆ. ಅದಕ್ಕೆ ಇಬ್ಬರು ಜೊತೆಗೆ ಕೆಲಸ ಮಾಡೋದು, ಇಬ್ಬರಿಗೆ ಸಿಕ್ಬಿಡುತ್ತೆ, ಇಬ್ಬರು ಫಸ್ಟ್ ಆಗಿ ಇಬ್ಬರಿಗೆ ಸಿಕ್ಬಿಡುತ್ತೆ, ಆರಾಮಾಗಿರ್ಬೋದು. ಒಂದು ಸಬ್ಜೆಕ್ಟ್ ಅಲ್ಲ, ಗೊತ್ತಾನೆ? ಈ ನೋಡಿದ್ರ ಇಲ್ಲ ಆಗಿರೋದು ಹಾಗೆ. ಪ್ರತ್ಯಕ್ಷಕನು ವಿರೋಧ ಬಂದರೆ ಪ್ರಶ್ನೆ ಇದೆ. ಒಂದೇ ವಿಷಯ ಬಂದರೆ ವಿರೋಧ ಬರುತ್ತೆ. ಉದಾಹರಣೆಗೆ ಭೇದ ಸತ್ಯ ಅಂತ ಪ್ರತ್ಯಕ್ಷ ಹೇಳಿ ಭೇದ ಸುಳ್ಳು ಅಂತ ಅನುಮಾನ ಹೇಳಿದ್ರೆ ವಿರೋಧ ಬರುತ್ತೆ. ಇಲ್ಲ, ಪ್ರಶ್ನೆ ಇಲ್ಲ. ಪ್ರತ್ಯಕ್ಷ ಏನು ಹೇಳುತ್ತೆ ಗೊತ್ತಾ? ವ್ಯಾವಹಾರಿಕ ಸತ್ಯ ಮಾತ್ರ ಹೇಳುತ್ತೆ, ಅದು ಪಾರಮಾರ್ಥದ ಇಲ್ಲ ಅಂತ ಹೇಳುತ್ತೆ. ಆದ್ರಿಂದ ಸಮಸ್ಯೆನೇ ಇಲ್ಲ. ಎಲ್ಲ ನಾಟಕ ಅದು. ನಿಜವಾಗ ಆಗಿರೋದೇನಲ್ಲಿ ಅದು ತೋರಿಸ್ತಾರೆ. ಅದು ಇದು ಈ ಥರ ಮಾಡಿ ಅವ್ರಿಗೆ ಇಲ್ಲಿ ಕನ್ಫ್ಯೂಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಮತ್ತೆ ಪ್ರತ್ಯಕ್ಷ ಒಪ್ತೇವೆ ಇಲ್ಲ ಅಂತ ಯಾರು ಹೇಳಿದ್ರು ನಿಮಗೆ? ಫಸ್ಟ್ ದಾಸ ಒಪ್ತೇವೆ. ಯಾರು ಪ್ರತ್ಯಕ್ಷದ ಸ್ಕೋಪ್ ಏನು ಗೊತ್ತಾ? ಇದು ಪುಸ್ತಕ ಅಂತ ತೋರಿಸೋದಷ್ಟೇ ಪ್ರತ್ಯಕ್ಷದ ಕೆಲಸ, ಜಾಸ್ತಿ ತೋರಿಸೋದಲ್ಲ. ಅನುಮಾನ ಸುಳ್ಳು ಅಂತ ಹೇಳುತ್ತೆ ಅಷ್ಟೆ. ಗೊತ್ತಾಯ್ತಾ ನಿಮಗೆ? ಪ್ರತ್ಯಕ್ಷ ಪುಸ್ತಕ ಅಂತ ಹೇಳುತ್ತೆ. ಏನಂತ ಹೇಳೋದಿಲ್ಲ ಅದು? ಸತ್ಯ ಅಂತ ಹೇಳೋದಿಲ್ಲ. ಸತ್ಯ ಅಂತ ಯಾವ್ದು, ಮಿಥ್ಯಾ ಅಂತ ಯಾವ್ದು ಹೇಳುತ್ತೆ? ಅನುಮಾನ. ಪ್ರತ್ಯಕ್ಷ ಪುಸ್ತಕ ಅಂತ ಹೇಳಿ ಸತ್ಯನೋ ಅಂತ ಹೇಳಿಬಿಟ್ಟಿದ್ರೆ ಅವಾಗ ಅನುಮಾನ ಸುಳ್ಳು ಅಂತ ಹೇಳಕ್ ಬರ್ತಿದ್ದಿಲ್ಲ. ಗೊತ್ತಾಯ್ತಾ? ಪ್ರತ್ಯಕ್ಷ ವಸ್ತು ಒಂದು ತೋರಿಸುತ್ತೆ, ಅನುಮಾನ ಅದು ಸುಳ್ಳು ಅಂತ ಹೇಳುತ್ತೆ. ತಿಳಿತಾ? ಈ ರೀತಿ ಅಡ್ಜಸ್ಟ್ ಮಾಡಕ್ಕೆ ಹೋಗ್ತಾನೆ. ಆ ರೀತಿ ಆಗುತ್ತಾ ನೋಡ್ಬೇಕು ನಾವು. ಪೂರ್ವಪಕ್ಷ ಅವನು ವಾದ ಈ ರೀತಿ ಮಾಡೋದ್ರಿಂದ ಅನುಮಾನ ಪ್ರತ್ಯಕ್ಷ ವಿರೋಧ ಬರಲೇ ಇಲ್ಲ. ಈಗ ಸರಿಯಾಗಾಯ್ತು ಅಂತ ಹೇಳ್ತಾ ಸುಳ್ಳು ಅಂತ ಅರ್ಥ ಇನ್ನೇನಿಲ್ಲ. ಯಾರು ಸತ್ಯ ಆದ್ರೆ ಸುಳ್ಳದು. ಗೊತ್ತಾಯ್ತಾ? ಶ್ರೀ ಗೋಲ್ಡ್ ಅಂತ ಬಿಡ್ತಾರೆ. ಶ್ರೀ ಗೋಲ್ಡ್ ಅಂತ ಅಷ್ಟೇ ಏನರ್ಥ? ಗೋಲ್ಡ್ಗಿಂತ ಭಾರಿ ದೊಡ್ಡದು ಅಂತ ಅರ್ಥ ಅಲ್ಲ. ಶ್ರೀ ಗೋಲ್ಡ್, ಬರೀ ಗೋಲ್ಡ್, ಅದು ಶ್ರೀ ಗೋಲ್ಡ್. ಇದು ಅರ್ಥ ಶ್ರೀ ಗೋಲ್ಡ್ ಅಂತ, ಅದಕ್ಕೆ ಗೋಲ್ಡ್ ಅಲ್ಲ ಅಂತ ಅರ್ಥ. ಅದಕ್ಕೆ ಹೆಸರು ಮಾತು ಹೇಳಿದೆ ನೋಡೋರಿಗೆ, ಗೋಲ್ಡ್ಗಿಂತ ಶ್ರೀ ಗೋಲ್ಡ್ ಕೊಟ್ಬಿಡಿ, ನಮಗೆ ಭಾಳ ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನು ದೊಡ್ಡದಿದೆಯಲ್ಲ, ಜಟ್ಟು ಜಾಸ್ತಿ ಇದೆಯಲ್ಲ. ಅದು ವ್ಯಾವಹಾರಿಕ ಸತ್ಯ. ನಿಜವಾಗ್ಲೂ ಇರೋದು ಹೈ ಕ್ಲಾಸ್ ಸುಳ್ಳು, ಅದನ್ನು ಹಾಗೆ ಹೇಳ್ತಾನೆ. ತತ್ರ ಉಕ್ತಂ ಅನುಮಾನ ಜಾತಂ ಭೇದ ಪ್ರಪಂಚಸ್ಯ ಬಂದೆ. ಭೇದ ಪ್ರಪಂಚಸ್ಯ ಪಾರಮಾರ್ಥಿಕಂ ಸತ್ವಂ ಅಸ್ವಾಭಿಯನ ಅಂಗೀಕ್ರಿಯತೆ. ವ್ಯಾವಹಾರಿಕಂತೂ ಅಂಗೀಕ್ರಿಯತೆ ಇವ. ಪ್ರತ್ಯಕ್ಷ ವ್ಯಾವಹಾರಿಕ ಸತ್ಯವನ್ನು ಹೇಳುತ್ತೆ, ಅನುಮಾನ ಪಾರಮಾರ್ಥಿಕ ಸತ್ಯ ಅಲ್ಲ ಅಂತ ಹೇಳುತ್ತೆ. ದೇರ್ಫೋರ್ ನೋ ಪ್ರಾಬ್ಲಮ್ ಅಟ್ ಆಲ್ ಅಂತ ಹೇಳಿದ. ತತ್ರ ಉಕ್ತಂ ಅನುಮಾನ ಜಾತಂ ಭೇದ ಪ್ರಪಂಚಸ್ಯ ವ್ಯಾವಹಾರಿಕೀಂ ಸತ್ತಾಂ ಅನುಪಮೃತ್ಯ ಪಾರಮಾರ್ಥಿಕ ಸತ್ತಾ ಪ್ರತಿಷೇಧ ಪರಂ. ಪ್ರತ್ಯಕ್ಷಾಧಿಕಂತು ವ್ಯಾವಹಾರಿಕೀಂ ಸತ್ತಾಂ ಗೋಚರಯತೀತಿ. ಆದ್ದರಿಂದ ಯಾವ ವಿರೋಧನೂ ಇಲ್ಲ. ಅಪೃಥಿವೀತ್ವಾದ್ಯ ಅನುಮಾನಂ ಪ್ರತ್ಯಕ್ಷಂಚ ಉಭಯಮಿ ಅಪರಮಾರ್ಥ ವಿಷಯಮಿತಿ ಯುಕ್ತ ತತ್ರ ಬಾಧ್ಯಬಾಧಕ ಭಾವ. ನೀವು ಹೇಳಿದ ಯುಕ್ತಿ ಇತ್ತಲ್ಲ, ಪೃಥ್ವಿಗೂ ಕೂಡ ಪೃಥ್ವಿತ್ತ ಹೋಗಲಿ ಅಂತೇಳಿ, ಅದನ್ನು ನಾವು ಒಪ್ಪೋದಿಲ್ಲ. ಸರಿಯಾದ ನಿಮ್ಮ ಕೇಸ್ ಅದು. ಆದ್ರೆ ಈ ಕೇಸ್ ಅಂಥದ್ದಲ್ಲ ಇದು. ಈ ಕೇಸ್ ಏನಂತೆ, ಪ್ರತ್ಯಕ್ಷ ಅನುಮಾನ ಪ್ರತ್ಯಕ್ಷ ಕ್ಲಿಯರ್ ಪ್ರಪಂಚ ಅಂತ ತೋರಿಸ್ಬಿಡ್ತ ಅಷ್ಟೇ, ಕೆಲಸ ಮುಗಿದೋಯ್ತು. ಅದು ಅನುಮಾನ ಬಂದು ಸುಳ್ಳು ಅಂತ ಹೇಳೋದಕ್ಕೆ ಬಂತು. ಆದ್ದರಿಂದ ಅನುಮಾನಕ್ಕೂ ಪ್ರತ್ಯಕ್ಷ ವಿರೋಧ ಬರಲೇ ಇಲ್ಲ ಅಂತ ಹೇಳಿದರೆ ಅದು ತಪ್ಪು ಅಂತ ಹೇಳಬೇಕು ನಾವೀಗ. ವ್ಯಾವಹಾರಿಕ ಇದು ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್. ಇವರು ಹೆಚ್ಚು ಇದನ್ನೆಲ್ಲ ಹೆಚ್ಚು ಸ್ಟ್ರೆಸ್ ಕೊಡ್ತಾರೆ ವಾಕ್ಯಾರ್ಥಗಳಲ್ಲಿ. ಅಪೃಥಿವೀತ್ವಾದ ಅನುಮಾನಂ ನಚೇತಿ ನಚ ಪರಮಾರ್ಥತೋ ಭೇದಾಭಾವೋ ವ್ಯಾವಹಾರಿಕ ಸೋಸ್ತೀತಿ ವಾಚ್ಯಂ. ಆ ರೀತಿ ಹೇಳಬೇಡ ಆಚಾರ್ಯ ಉತ್ತರ. ಈಗ ನಚ ಪರಮಾರ್ಥತಃ ಭೇದಾಭಾವ. ಈ ಆಚಾರ್ಯ ವಾತ ಅರ್ಥ ಆಗಬೇಕಾದ್ರೆ ಟೀಕಾರ ಇಲ್ಲಿ ಪ್ಯಾರ ಓದಿರ್ಬೇಕು. ಇವರು ಆಚಾರ್ಯ ಯಾತಿ ಕೇಳಿದ್ರೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಮಧ್ಯ ಮಧ್ಯ ಗ್ಯಾಪ್ ಫಿಲಪ್ ಮಾಡದೆ ಮಾಡ್ತಾರೆ ಟೀಕಾರ. ಅದಕ್ಕೇನಂತ ಹೆಸರು ಗುರುಭಾವಂ ವ್ಯಂಜಯಂತಿ. ಆಚಾರ ಮಾತಿನ ಹಿಂದೆ ಏನು ಭಾವನೆ, ಗುರುಗಳ ಭಾವ ಏನಿದೆ ಅದನ್ನು ಹೇಳೋದು ಕೊಟ್ಟಿದ್ದಕ್ಕೆ ಗುರುಭಾವಂ ವ್ಯಂಜಯಂತಿ. ಒಂದು ಮಾತು ಯಾರೋ ಹೇಳಿದರು, ಅದರ ಅರ್ಥ ಹೀಗೆ ಅಂತ ಹೇಳ್ತಾರಲ್ಲ, ಆ ಭಾವ ಅದು. ಅಥವಾ ಉಳಿದ್ಗೆ ಅರ್ಥ ಆಗಲಿಲ್ಲ ಅದು. ಇವ್ರು ಹಿಬ್ಳೀಶ್ ಹೇಳಿದ, ಅವ್ರ ಮಾತಿನ ಅರ್ಥ ಇದು. ಓ, ಇದಕ್ಕೆ ಭಾವವನ್ನು ತಿಳಿಸೋದು ಅಂತ ಕರೀತಾರೆ. ಗುರುಭಾವಂ ವ್ಯಂಜಯಂತಿ, ಗುರುಗಳ ಭಾವವನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡೋದಕ್ಕೇನೆ ಭಾತಿ ಶ್ರೀ ಜಯತೀರ್ಥ. ಉಳಿದ ವ್ಯಾಖ್ಯಾನಕಾರ ಹಾಗಲ್ಲ, ತಮ್ಮ ಭಾವ ಶುರು ಮಾಡಿಬಿಡ್ತಾರೆ. ಗುರುಗಳ ಭಾವ ಎಲ್ಲೋ ಹೋಯ್ತು, ಗುರುಗಳು ಇವ್ರದ್ದು ಮಾಡ್ತಾರೆ, ಅದ್ವೈತರು ಮಾಡ್ತಾರೆ, ವೇದದ ಭಾವ ಹೋಯ್ತು, ತಮ್ಮ ಭಾವ ಶುರುವಾಯಿತು. ಬ್ರಹ್ಮಸೂತ್ರದ ಭಾವ ಹೋಯ್ತು, ತಮ್ಮ ಭಾವ ಶುರುವಾಯಿತು. ಭಾಷ್ಯ ಏನು ಮಾಡಬೇಕು ಯಾವಾಗಲೂ? ಭಾಷ್ಯ ಏನು ಮಾಡಬೇಕು? ಸೂತ್ರದ ಭಾವ ಹೇಳಬೇಕು. ಸೂತ್ರದ ಭಾವ ಹೇಳಿದರೆ ಭಾಷ್ಯ, ಭಾಷ್ಯದ ಭಾವ ಹೇಳಿದರೆ ಟೀಕಾ, ಟೀಕಾದ ಭಾವ ಹೇಳಿದರೆ ಟಿಪ್ಪಣಿ. ಗೊತ್ತಾಯ್ತಾ? ಅದು ತಿಳಿಸಿದ್ರೆ ಅನುವಾದ. ಇರೋದೇ ಒಂದು, ಬರೆಯೋದೇ ಒಂದು. ಇವರು ಅನುವಾದ ಹೇಗಾಗುತ್ತದು? ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟು ಕ್ಲಿಯರ್ ಆಗಿದೆ. ಒಬ್ಬ ವ್ಯಕ್ತಿ ಇದ್ದ ಹಳ್ಳಿಗ ಪಾಪ, ಏನು ಹೇಳೋಕೆ ಬರ್ತಾ ಇಲ್ಲ, ಅಡ್ವೊಕೇಟ್ ಕ್ಲಿಯರಾಗಿ ಹೇಳ್ತಾರೆ ಅದು. ಆದ್ರೆ ಒಪ್ತಾನೆ, ಯಾಕೆ ಅವ್ರು ಅಭಿಪ್ರಾಯ ಹೇಳ್ತಾ ಇದ್ದ. ಅವನೇನಂತಾನೆ ಅದಕ್ಕೆ, ಹೌದು ಹೌದು ಹೇಳ್ಬೇಕಾಯ್ತು ಕರೆಕ್ಟ್ ಅಂತ. ಅದಲ್ಲ ಅಂದ್ಬಿಟ್ರೆ ಹೋಯ್ತು, ಇಷ್ಟತ್ ಹೇಳಿದ್ದಾನೆ ಅಭಿಪ್ರಾಯ ಎಲ್ಲ ಅಂದ್ಬಿಟ್ರೆ ಅವ್ನು ತಪ್ಪು ಹೇಳಿದ್ದಾನೆ ಅಂತ ಅರ್ಥ. ಹೇಳ್ತಾ ಈಗ ಅವ್ರು ಏನಿದ್ರು ಭಾವ ಹೇಳಬೇಕೆ ಹೊರತು ಅವ್ರು ಬೇರೆ ಮಾಡಾಗಿಲ್ಲ. ಇದು ಪೂರ್ತಿ ಪಾಲಿಸಿದ್ದು ನಮ್ಮಲ್ಲಿ ಮಾತ್ರ. ಭದ್ರಾವತೀರ್ಥರ ಆರಾಧನೆ ನಿನ್ನೆ ಹೇಳಬೇಕಾಗಿತ್ತು, ಅಲ್ಲಿ ಹೇಳುತ್ತೆ ಬಿಟ್ಟು ಟೈಮ್ ಆಗಲಿಲ್ಲ. ಹೊರಟೋಗಿ ಭದ್ರಾವತೀರ್ಥರ ಹಿರಿಮೆ ಏನಂದರೆ ಆಚಾರ್ಯರಾದ ಮೇಲೆ ಇಡೀ ನಮ್ಮ ಘಟ್ಟದ ಮೇಲೆ ಎಲ್ಲ ಮಠಗಳಿಗೆ ಮೂಲ ಪುರುಷರು ಅಂದರೆ ಯಾರು? ಭದ್ರಾವತೀರ್ಥರೆ. ಅದ್ರ ಕಾಂಟ್ರವರ್ಸಿನೇ ಇಲ್ಲ. ಫಸ್ಟ್ ಗುರುಗಳು ಅಂದರೆ ಕರ್ನಾಟಕ ಪೂರ್ವ ಸಜ್ಜನ ಗುರು ಈ ಪದ್ಮನಾಭ ಹೊಯ, ಭಾಳ ಇಂಪಾರ್ಟೆಂಟ್ ಎಲ್ಲ. ಆಮೇಲೆ ಮಠಗಳೆಲ್ಲ ಬಂದು ಶುರು ಆಯ್ತು ಆಮೇಲೆ ಹೊರತು ಮಠ ಡಿವಿಷನ್ ಆಗಿದ್ದ ಆಮೇಲೆ. ಸೊ ಬೇಸಿಕ್ ಮಠ ಘಟ್ಟದ ಮೇಲೆ ಅಂದರೆ ಒಂದೇ, ಅದು ಭದ್ರಾವತೀರ್ಥರ ಮಠ. ಅದು 8+1. ಅದಕ್ಕೆ ವಾದಿರಾಸಭ ಹೇಳ್ತಾರೆ ಸಕ್ರೇ ಶಿಷ್ಯಾನ್ ನವಾನ್ ನವ, ಒಟ್ಟು 9 ಶಿಷ್ಯರನ್ನು ಮಾಡಿದ್ರು ಆಚಾರ ಅಂತ ಹೇಳ್ತಾರೆ. ಅದು 8+1 ಸರಸಭಾರತ ವ್ಯವಸ್ಥೆ ವಾದಿರಾಸಭಗಳ ಮಾತಿದೆ. ಸೊ ಮುಂದಿನ ಎಲ್ಲ ಮಠಗಳು ಒಟ್ಟ ಕರಿಯನಂತ ಕರಿಬೇಕು ನಾವಾಗ ಭದ್ರಾವತೀರ್ಥರ ಮಠ ಅಷ್ಟೇ. ಅದು ತೊಡ ವಾಧವ ಮಠ ಇಷ್ಟೇ, ಇನ್ನು ಬಿಡುದೆಲ್ಲ ಏನೇ ಕರೆದು ಕೂಡ ಆ ಬ್ರಾಂಚಲ್ಲೇ ಬರಬೇಕದು. ಭದ್ರಾವತೀರ್ಥರ ಬೈಪಾಸ್ ಮಾಡಿ ಯಾರು ಮಠ ಮಾಡೋಕ್ಕಾಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅವ್ರ ಹಿರಿಮೆ ಭಾರಿ ದೊಡ್ಡದು. ಒಂದು ಕಡೆಗೆ ಮೂಲ ಪುರುಷ ಆಚಾರ್ಯರವ್ರನ್ನ ಆರಿಸ್ಬೇಕಾದ್ರೆ ಎಷ್ಟು ಮಹಾನುಭಾವರಾಗಿರ್ಬೇಕು. ಇಡೀ ಇದಕ್ಕೆ ಜವಾಬ್ದಾರಿ ಕೊಟ್ಟು ಅಲ್ಲಿ ಹೇಳ್ಬೇಕಾದ್ರೆ ಶೋಭರೂಪವಾದ ಭಟ್ಟ ನಾಮಕ ಭಾರಿ ದೊಡ್ಡ ಪಂಡಿತರು. ಅವರು ಎಷ್ಟು ದೊಡ್ಡ ಪಂಡಿತರಾಗಿದ್ದರು ಅಂತ ಹೇಳ್ತಾರೆ. ಷಟ್ ಸಂದರ್ಭ ಅಂತ ಬೇರೆ ಒಂದು ಗ್ರಂಥ ಅಲ್ಲಿ ಕೋಟ್ ಮಾಡ್ತಾರೆ. ದೊಡ್ಡ ಸಭೆ ಗೋದಾವರಿ ತೀರದಲ್ಲಿ ಆಚಾರ್ಯ ಅಲ್ಲಿ ಬರ್ತಾ ಇದ್ದಾರೆ. ಅದರಲ್ಲಿ 1000 ಪಂಡಿತರುಗಳು ಉನ್ನತ ಸ್ಥಾನದಲ್ಲಿ 14 ಮನೆ ಹಾಕಿದ್ರಂತೆ. ಒಂದು ಮನೆ ಮೇಲೆ ಒಬ್ರು ಕೂತಿದ್ರು ಅಷ್ಟೇ, ಉಳಿದು 13 ಮನೆ ಖಾಲಿ. ಯಾಲಕ್ಕೆ 14 ಮನೆ ಹಾಕಿದ್ರು? ಒಂದು ಮನೆ ಮೇಲೆ ಕೂಡಬೇಕಾದ್ರೆ ಏನಾಗಿರ್ಬೇಕು? ಅವರು 14 ಶಾಸ್ತ್ರ ಓದಿರ್ಬೇಕು, ಇಲ್ಲದವ್ರು ಕೂಡಾಗಿಲ್ಲ. ಭದ್ರಾದ್ರು ಒಬ್ಬರೇ ಕೂತಿದ್ರು, ಶೋಭನಟ್ರು ಒಬ್ಬರೇ ಕೂತಿದ್ರು. ಅಂದ್ರೆ ಯಾವ ಕಾಲ ಯಾವ ಕ್ಯಾಲಿಬರ್ ಇತ್ತು ಪಾಂಡಿತ್ಯದವ್ರು? ಉಳಿದವ್ರು ಯಾರಿಗೂ ಇದೇ ಇಲ್ಲ. ಚೇರ್ಮನ್ ಕೂತಷ್ಟು ಚೇರ್ಮನ್ ಆಗಿಬಿಡೋದಿಲ್ಲ, ಎಲಿಜಿಬಿಲಿಟಿ ಬೇಕು ಅವರಿಗೆ. ಅರ್ಥ ಆಗ್ತಿಲ್ಲ. ಚೀಫ್ ಮಿನಿಸ್ಟರ್ ಫೋಟೋ ಕೊಡ್ಬೇಕಾದ್ರೆ ಎಲೆಕ್ಟ್ ಆಗಿ ಅಲ್ಲೇ ಆಗಿ ಇಲ್ಲ ಆಗಿ ಅಷ್ಟು ಕಷ್ಟಪಟ್ಟು ಕೂತಿರ್ಬೇಕು. ಚೇರಕ್ಕೆ ಬಂದು ಕೂತ್ಬಿಟ್ಟು ಚೇರ್ ಮಿನಿಸ್ಟರ್ ಆಗೋದಿಲ್ಲ. ಆ ರೀತಿ ಕೊಡ್ತಿದ್ರು. ಅದಕ್ಕೆ ಅಷ್ಟು ಮಹತ್ವ ಇತ್ತು ಅವ್ರಿಗೆ. ಆಚಾರ್ಯರು ಬಂದ್ರೆ ಅಲ್ಲಿಗೆ ಒಂದು ದೃಷ್ಟಿ ಇವರೇ ಅಧ್ಯಕ್ಷರಿದ್ದಾಗೆ ಶೋಭನ ಭಟ್ರು ವಾಕ್ಯಾರ್ಥ ಶುರುವಾಯಿತು. ಅವ್ರು ಎಲ್ಲರೂ ಪ್ರಶ್ನೆ ಕೇಳೋರು, ಆಚಾರ್ಯ ಒಬ್ಬರೇ ಉತ್ತರ ಕೊಡೋರು. ಕೂತವರೆಲ್ಲ ಪ್ರಶ್ನೆ ಕೇಳೋ, ಆಚಾರ್ಯ ಒಬ್ಬರೇ ಉತ್ತರ ಕೊಡ್ತಿದ್ರು. ಅವ್ರು ಆಚಾರ ಒಬ್ಬರೇ ಪ್ರಶ್ನೆ ಕೇಳೋರು ಯಾರು ಉತ್ತರ ಕೊಡಲಿಲ್ಲ. ಅದು ನೋಡಿದ್ರು ಆಶ್ಚರ್ಯ ಆಗೋಯ್ತು ಅವ್ರಿಗೆ. ನಾ ಇಂಥ ಪಂಡಿತರು ಬೇಕಾಗಿತ್ತು, ಇಂಥ ಗುರುಗಳನ್ನು ಸಿಗಬೇಕಾಗಿತ್ತು. ಇವಾಗ ಸಿಕ್ಕಿರಲಿ, ದೊಡ್ಡ ತರ್ಕದಲ್ಲಿ ಪಂಡಿತರು. ಫಸ್ಟ್ ಆ ಮನೆ ಬಿಟ್ಟು ಅವ್ರಿಗೆ ನೀವೊಬ್ಬರೇ ಕೊಡ್ಬಿಟ್ಟು, ನಾವು ಕೂಡಬಾರ ಅವರು ಇಳಿದ್ಬಿಟ್ರೆ ಅದು ಕೊನೆಗೆ ಆಚಾರ್ಯರು ಕೂಡಿಸ್ಬಿಡ್ತಾರೆ. ಇದು ಭದ್ರಾವತೀರ್ಥರ ಹಿರಿಮೆ. ಮುಂದೆ ಆಚಾರ್ಯ ಮೊದಲ ಶಿಷ್ಯರಾಗಿದ್ದು ಕೂಡ ಅವರ ಈ ಅರ್ಥದಲ್ಲಿ. ಮುಂದೆ ಅವರಿಗೆ ಆಶ್ರಮ ಕೊಡ್ತಾರೆ, 1238 ಆಶ್ರಮ ಕೊಡ್ತಾರೆ. ಇದರಲ್ಲಿ ಮೊದಲ ಗುರುಗಳು, ಅದಕ್ಕೆ ಸೀನಿಯಾರಿಟಿ ದೃಷ್ಟಿಯಿಂದ ಅವರಿಗೆ ಮೊದಲ ಆಶ್ರಮ. ಇವರಲ್ಲಿ ಘಟ್ಟದ ಮೇಲಿನ ಸ್ವಾಮಿಗಳು ಮೊದಲು ತುಂಬ ದಿನ ಬಿಡಸನ್ಯಾಸಿಗಳು ಇದ್ದಿರಬಹುದು. ಅಲ್ಲಿ ಪೀಠಾಧೀಶ ಮೊದಲು ಕೊಟ್ಟಿದ್ದಾರೆ ಅಂದರೆ ಭದ್ರಾವತೀರ್ಥರಿಗೆ. ಆಮೇಲೆ ನರಹರಿ ತೀರ್ಥರು, ಮಾಧವತೀರ್ಥರು, ಅಶೋಕ ತೀರ್ಥರು ಬೆಳೆದು ಬಂತು. ಒಂದು ಕಡೆಗೆ ಈ ಮಹತ್ವ, ಇನ್ನೊಂದು ಕಡೆ ತುಂಬ ಗ್ರಂಥ ಬರೆದಿದ್ದಾರೆ ಆಚಾರ್ಯ. ಸಾಕ್ಷಾತ್ ಶಿಷ್ಯರಲ್ಲಿ 15 ಹೆಚ್ಚು ಗ್ರಂಥ ಬರೆದವರು ಪದ್ಮನಾಭತೀರ್ಥರು ಒಬ್ಬರೇ. 15 ದಶಪ್ರಕರಣಗಳು ಟಿಪ್ಪಣಿ ಬರೆದಿದ್ದಾರೆ. ಇದಕ್ಕೂ ಟಿಪ್ಪಣಿ ಬರೆದಿದ್ದಾರೆ, ತತ್ವನಿರ್ಣಯಕ್ಕೂ ಟಿಪ್ಪಣಿ ಟೀಕಾ ಬರೆದಿದ್ದಾರೆ. ಅದರ ಜೊತೆಗೆ ಗೀತಾ ಭಾಷ್ಯಕ್ಕೆ, ಗೀತಾ ತಾತ್ಪರ್ಯಕ್ಕೆ, ಇದಕ್ಕೆಲ್ಲ ಟಿಪ್ಪಣಿ ಬರೆದ ಹಿರಿಮೆ ಪದ್ಮನಾಭತೀರ್ಥರದ. ಆದ್ದರಿಂದ ಅವರ ಸ್ಮರಣೆ ಎಲ್ಲ ದೃಷ್ಟಿಯಿಂದಲೂ ಬಹಳ ಅಗತ್ಯವಾದದ್ದು. ಪೂರ್ಣ ಪ್ರಜ್ಞಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನಿ. ಆಚಾರ್ಯರ ಬ್ರಹ್ಮಸೂತ್ರ ಭಾಷೆಗೆ ಮೊದಲು ಟೀಕಾ ಬರೆದಿದ್ದಿವರೇನೆ, ಸತರ್ಕ ದೀಪಾವಳಿ ಅಂತ ಅದಕ್ಕೆ ಹೆಸರು. ಅದು ಸಿಕ್ಕಿದೆ ಒಂದು, ಸತರ್ಕ ದೀಪಾವಳಿ ಅಪೂರ್ಣ ಸಿಕ್ಕಿಲ್ಲ, ಸ್ವಲ್ಪ ಸಿಕ್ಕಿದೆ. ಇನ್ನೊಂದು ಸನ್ಯಾಯ ರತ್ನಾವಳಿ, ಅನುವ್ಯಾಖ್ಯಾನಕ್ಕೆ ಬರೆದಿದ್ದು ಸನ್ಯಾಯ ರತ್ನಾವಳಿ. ಇದಕ್ಕೆ ಬರೆದು ಸತರ್ಕ ದೀಪಾವಳಿ. ಟೀಕಾರಾಯರು ಭಾರಿ ಸ್ತೋತ್ರ ಮಾಡ್ತಾರೆ ತಮ್ಮ ಗ್ರಂಥಗಳಲ್ಲಿ ಪದ್ಮನಾಭತೀರ್ಥರನ್ನು. ಸಪದ್ಮನಾಭ ತೀರ್ಥಾರ್ಕ ಗೋಗಣೋಸ್ತು ದೃಶೇ ಮಮ ನ ತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ. ಟೀಕಾರ ಪದ್ಮನಾಭತೀರ್ಥರು ಎಂಥವರು ಅಂದರೆ, ಅವ್ರ ಗ್ರಂಥಗಳನ್ನು ಬಿಟ್ಟುಬಿಟ್ರೆ, ಅವ್ರ ಅನುಗ್ರಹ ಬಿಟ್ಟುಬಿಟ್ರೆ ನಾವು ಎಂಟ್ರ್ ಆಗಲಿಕ್ಕೆ ಬರೋದಿಲ್ಲ. ಮೇನ್ ಎಂಟ್ರಿ ಸಿಗೋದೇ ಪದ್ಮನಾಭತೀರ್ಥರು. ಆಚಾರ್ಯ ಶಾಸ್ತ್ರಕ್ಕೆ ಮೇನ್ ಎಂಟ್ರಿ ಕೊಡೋದೇ ಪದ್ಮನಾಭತೀರ್ಥರು ಅಂತ ಹೇಳ್ತಾರೆ. ಅದಕ್ಕೆ ಅವರ ಟೀಕಾ, ನಾವೆಲ್ಲ ಟೀಕಾಕಾರರು ಅಂತ ಕರಿತೇವೆ. ಸುಧಾದಲ್ಲಿ ಟೀಕಾಕಾರರು ಅಂತ ಅವ್ರು ಕರೀತಾರೆ ಪದ್ಮನಾಭತೀರ್ಥರನ್ನು. ಟೀಕಾರಾಯರು ಹೀಗೆ ಹೇಳ್ತಾ, ಅವ್ರಿಗೆ ಟೀಕಾರಾಯರು ಪದ್ಮನಾಭತೀರ್ಥರು, ಗೊತ್ತಾಯ್ತಾ? ಅವ್ರಿಗೆ ಟೀಕಾದ ಕೊಟ್ಟು ಎಷ್ಟೋ ವಿಷಯನ ಹೇಳ್ತಾ ಅಲ್ಲಿ ನೋಡ್ಕೋ ಟೀಕಾರ ಹೇಳಿ ನೋಡಿ ಕೇಳಿ ಹೇಳ್ತಾರೆ. ಅನೇಕರಿಗೆ ಗೊತ್ತಿಲ್ಲ, ಸುಧಾ ಓದೋರು ಏನು ಮಾಡ್ತಾರೆ ಅಂದರೆ, ಸುಧಾ ಓದಿಬಿಡ್ತಾರೆ, ಎಲ್ಲ ಓದಿಬಿಟ್ಟಿರ್ತಾರೆ, ತಪ್ಪದು. ಟೀಕಾರ ಬದ್ದು ಏನು ಮಾಡ್ತಾರೆ ಅಂದರೆ, ನಾವು ಟೀಕಾರಾಯರ ಮಾತು ಓದಿ ಅಂತ ಹೇಳ್ತಾರೆ. ಸೊ ಸನ್ಯಾಯ ರತ್ನಾವಳಿ ಓದಿ ಅಂತ ಅರ್ಥ. ಅದರ ಸಮೇತ ಓದಬೇಕು. ಇನ್ನೂ ಸ್ಟ್ರಿಕ್ಟಾಗಿ ಹೇಳೋದಾದರೆ, ನ್ಯಾಯ ಸುಧಾನ ಸನ್ಯಾಯ ರತ್ನಾವಳಿ ಸಮೇತ ಸಮೇತ ಪ್ರಿಂಟ್ ಮಾಡಿಸ್ಬೇಕು. ಮೊದಲು ಅನುವ್ಯಾಖ್ಯಾನ, ಆಮೇಲೆ ಸನ್ಯಾಯ ರತ್ನಾವಳಿ, ಆಮೇಲೆ ನ್ಯಾಯ ಸುಧಾ. ಎಷ್ಟೋ ವಿಷಯ ಅವ್ರು ಹೇಳಿದ್ದೀನಿ ಹೇಳೋದಿಲ್ಲ, ಅಲ್ಲೇ ನೋಡಿ ಅಂತ ಹೇಳಿಬಿಡ್ತಾರೆ. ಇವರು ಅಲ್ಲೇ ಓದಿ ಡಿಟೋ ಹಾಕಿಬಿಟ್ಟು ಸುಮ್ಮನೆ ಡಿಟೋ ಹಾಕಿ ಬಿಡ್ತಾರೆ. ಅವ್ರು ಇವರು ಡಿಟೋ ಹಾಕಿಬಿಟ್ಟು ಬಿಟ್ಟರೆ ಯಾವುದಕ್ಕೆ ಡಿಟೋ ಅದೀಗ, ಅದು ಓದೋ ಅಭ್ಯಾಸನೇ ಬಿಟ್ಟೋಗ್ಬಿಟ್ಟಿದೆ. ಭಾಳ ಸ್ವಾರಸ್ಯ ಅದು. ನಮ್ಮಲ್ಲಿ ತುಂಬ ಲ್ಯಾಬ್ಸ್ ಇದೆ. ಆ ಥರ ಓದೋ ಮೆಕ್ಯಾನಿಕಲಿ ಓದೋಕ್ಕೆ ಶುರು ಮಾಡಿಬಿಟ್ಟಾಗ ಲ್ಯಾಬ್ಸ್ ಬರೋದು. ಅದೆಲ್ಲ ಸರಿ ಮಾಡ್ಕೊಂಡು ಹೋಗಿಬಿಟ್ರೆ ಒಂದು ದೃಷ್ಟಿಯಿಂದ ನ್ಯಾಯಸುಧ, ಅನುವ್ಯಾನಕ್ಕೆ ಟೀಕಾ, ಇನ್ನೊಂದು ದೃಷ್ಟಿಯಿಂದ ಸನ್ಯಾಯ ರತ್ನಾವಳಿಗೆ ಟಿಪ್ಪಣಿ ಇದ್ದಾಗ ಎಲಾಬರೇಟ್ ಮಾಡ್ತಾ ಹೋಗ್ತಾರೆ. ಅದು ಬಹಳ ಅಪೂರ್ವ ಗ್ರಂಥ ಸನ್ಯಾಯ ರತ್ನಾವಳಿ. ಅದು ಪೂರ್ತಿ ಸಿಕ್ಕಿದೆ, ತುಂಬಾ ತಪ್ಪು ತಪ್ಪ ಪ್ರಿಂಟ್ ಆಗಿತ್ತು, ಈ ಸರಿಯಾಗಿ ಪ್ರಿಂಟ್ ಆಗಿದೆ ಇತ್ತೀಚೆಗೆ. ಯಾವ್ದು
ಎಲ್ಲಿ ಪಾಠ ಪಡೆದ್ರೆ ಬಂದೇ ಇಲ್ಲ ಅದು ನಮ್ಮಲ್ಲಿ. ಅದೇ ಲ್ಯಾಬ್ಸ್ ಒಂದು ಏನಾಗುತ್ತೆ ಅಂದರೆ ಒಂದು ಕಡೆ ಹೊರಟುಬಿಟ್ಟು ಉದ್ದೆಲ್ಲ ಬಿಟ್ಟುಬಿಡ್ತಾರೆ. ಆ ಥರದ ಎಕ್ಸ್ಕ್ಲೂಸಿವ್ ಸ್ಟಡಿ ಮಾಡೋದು, ವಾಶ್ ಸ್ಟಡಿ ಮಾಡೋದು ಅವೆಲ್ಲ ಹೊರಟೋಯ್ತು. ಒಂದು ಅರ್ಥ ಲಿಮಿಟ್ ಮಾಡ್ಕೊಂಡು ಸುಧಾ ಕೂಡ ಪೂರ್ತಿ ಓದಲ್ಲ, ಜಿಜ್ಞಾಸಾಧಿಕರಣ ಮಂಗಳ ಅಂತ ಅರ್ಥ. ತಗೊಂಡ ಪೂರ್ತಿ ಓದೋದಿಲ್ಲ, ಎರಡು ಮೂರು ಓದ್ತಾರೆ ಸೀದಾ ಚಂಪಾ ತತ್ವನಿರ್ಣಯನೇ ಇದನ್ನೇ ಬೈಪಾಸ್ ಮಾಡಿಬಿಡ್ತಾರೆ, ತತ್ವನಿರ್ಣಯ ಟೀಕಾನೇ ಬೈಪಾಸ್ ಆಗಿಬಿಡ್ತಾರೆ. ಸೀದಾ ಸುಧಾ ಉಪನಿಷತ್ತುಗಳೇ ಓದೋದಿಲ್ಲ. ಹೀಗಾಗಿ ಅವ್ರ ದೀಕ್ಷೆ ಮತ್ತೆ ಡೆಪ್ತ್ ಎಲ್ಲ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ವಾಕ್ಯಾರ್ಥಗಳಲ್ಲಿ ಯಾತಕ್ಕೆ ಫೇಲ್ ಆಗ್ತಾರೆ ಅಂದರೆ ಸಮಗ್ರ ಸ್ವರೂಪಲ್ಲ ಎದುರಿಗಿರೋದಿಲ್ಲ, ಆದ್ದರಿಂದ ಅವರು ಉತ್ತರ ಕೊಡಕ್ಕೆ ಬರದಂತೆ ಆಗಿಬಿಡ್ತಾರೆ. ಎಷ್ಟೋ ಸಲ ಪೂರ್ತಿ ಆಚಾರ ಸುಮ್ಮನೆ ಬರೋದಿಲ್ಲ, ಪ್ರತಿಯೊಂದಕ್ಕೇನಿರುತ್ತೆ ಅದಕ್ಕೊಂದು ಪ್ರತಿಯೊಂದಕ್ಕೂ ಅರ್ಥ ಇದೆ. ಆ ರೀತಿ ಓದೋ ಅಭ್ಯಾಸ ಮಾಡಬೇಕು. ಈಗ ಅಟ್ಲೀಸ್ಟ್ ಈಗ ಮಾಡಬೇಕು. ಹಿಂದಿನ ಕಾಲಕ್ಕೆ ಸ್ವಲ್ಪ ಕಷ್ಟ ಯಾತಕ್ಕಿತ್ತು ಅಂದರೆ ಪುಸ್ತಕ ದೊಡ್ಡ ಬರ್ಕೊಂಡು ಓದಬೇಕಾಗಿತ್ತು ಪಾಪ. ಆದ್ದರಿಂದ ನೀವು ಹ್ಯೂಮನ್ ಹ್ಯೂಮನ್ ಇಂಪಾಸಿಬಿಲಿಟಿ ಆಗಿತ್ತು. ಇಡೀ ಸರ್ವಮೂಲ ಓದೋದು ಅಂದರೆ ಒಂದು ಸ್ವಲ್ಪ ಕಷ್ಟದ ಕಾಲ ಅದು. ಅನ್ಯಸ್ ಅನ್ ಅದರ್ವೈಸ್ ಎಕ್ಸ್ಟ್ರಾಡಿನರಿ ಆಗದವ್ರು ಓದೋಕ್ಕಾಗ್ತಿರಲಿಲ್ಲ. ಇವತ್ತಾಗಲ್ಲ, ರೆಡಿಮೇಡ್ ಪ್ರಿಂಟ್ ಸಿಗುತ್ತೆ ಎಲ್ಲ ಕೂಡ, ವಿತ್ ಕಾಮೆಂಟ್ರಿ ಸಬ್ ಕಾಮೆಂಟ್ರಿ ಎಲ್ಲ ಸಿಗುತ್ತೆ. ಆದ್ದರಿಂದ ಇವತ್ತು ಓದ್ ಹೋದ್ರೆ ತಪ್ಪಾಗುತ್ತೆ. ಎಲ್ಲ ರೀತಿ ಓದು ಅಂಥ ಕಾಲದಲ್ಲಿ ಓದೋರು ಮಹಾ ಅಪರೋಕ್ಷ ಜ್ಞಾನಿಗಳು ಅವರೆಲ್ಲ ಕೂಡ ಸಾಮಾನ್ಯರಿಗೆ ಆಗ್ತಿರಲಿಲ್ಲ. ಇವತ್ತು ಸಾಮಾನ್ಯರು ಕೂಡ ಒಂದು ರೀತಿ ಅಕೌಂಟೆನ್ಸ್ ಅಂದಕ್ಕೆ ಸಾಧ್ಯ ಇದೆ. ಅದನ್ನ ಉಪಯೋಗ ಮಾಡ್ಕೋಬೇಕು. ಬದಲಾಗುತ್ತಿರೋದು ಸಿಕ್ಕಾಬಟ್ಟೆ ಡೆಪ್ತ್ ಅವರು ಓದ್ ಗೊತ್ತಾಗುತ್ತೆ. ಅವರು ಹೇಳ್ತಾರೆ ಸನ್ಯಾಯ ರತ್ನಾವಳಿ, ಸನ್ಯಾಯ ರತ್ನಾವಳಿ, ನ್ಯಾಯ ರತ್ನದ ಗುಂಪು ಅಂತ ಕರೀತಾರೆ. ಆಚಾರ ಶಾಸ್ತ್ರ ಗ್ರಂಥ ಅದು ಮಹಾಸಮುದ್ರ ಅದು. ಅದು ರತ್ನಗಳನ್ನು ಆರಿಸಿಕೊಟ್ಟು ಸನ್ಯಾಯ ರತ್ನಾವಳಿ ಅಂತ ಹೆಸರಿಟ್ಟಿದ್ದಾರೆ. ಮತ್ತು ಇಡೀ ಸಮುದ್ರವಿಜಯದೊಳಗೆ ಪದ್ಮನಾಭ ತೀರ್ಥ ವಿಷ್ಣು ತೀರ್ಥರ ಬಗ್ಗೆ ಅತಿ ಹೆಚ್ಚು ಬರೆದರೆ ಇಬ್ಬರ ಬಗ್ಗೆ ಹದಿನೈದನೇ ಸರ್ಗದೊಳಗೆ ಆಚಾರ್ಯ ವಿಷ್ಣು ತೀರ್ಥರ ಆಚಾರ ಸಾಕ್ಷಾತ್ ತಮ್ಮಂದಿರಾದ್ದರಿಂದ ಅವ್ರ ಬಗ್ಗೆ ಭಾರಿ ಮಹತ್ವ. ನೆಕ್ಸ್ಟ್ ಮಹತ್ವ ಕೊಟ್ಟಿದ್ದು ಇವರಿಗೆ ಸೆಕೆಂಡ್ ಪ್ಲೇಸ್ ಇವರದೇ ಪದ್ಮನಾಭ ತೀರ್ಥರದೇ. ಅಲ್ಲಿಗೆ ನಾಳೆ ದಿವಸದನ ಕಂಟಿನ್ಯೂ ಮಾಡಿ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾಪ್ತೇಶ್ವ ವಿಘ್ನಸ್ವರಾಡ್ಡಿನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸ